ಜ್ಞಾನಂಚ ವಾಸವೇಸೂನು ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮತ್ಪರಮಂ ಗುರುಂಚ ಮೇನಂತೆ ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ತಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ಗಚ್ಛಾಮಿ ದೇಶತಃ ನಾ ಕರ್ತೃತ್ವಂ ನಾ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ನಾ ಕರ್ಮಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ನಾನು ನಾ ಕರ್ತೃತ್ವ ಪ್ರಾಗುಕ್ತಾತ್ ನಾ ವಿಶಿಷ್ಯತೆ ಉಕ್ತ ನಚೇತಿ ದರ್ಶನಾಧಿಕಂ ಕುರ್ವನ್ನೇವ ನೈವ ಕಿಂಚಿತ್ ಕರೋಮಿ ಇತಿ ಮನ್ನೇತ ಇತ್ಯುಕ್ತ ನೈವ ಕಿಂಚಿತ್ ಕರೋಮಿ ಇತಿ ಯುಕ್ತೋ ಮನ್ನೇತ ತತ್ವವಿತ್ ಅಂತ ಹೇಳಿದರು. ತರ್ಹಿ ಮಿಥ್ಯಾಜ್ಞಾನಿ ಪ್ರಸಜ್ಜೇತ ಇತ್ಯಾಶಂಕಾ ನಿರಾಸಾಯ ಪರಮೇಶ್ವರ ಪ್ರೇರಿತಃ ಕುರ್ವನ್ ಕಾರಯನ್ ಅಪಿ ವಸ್ತುತಃ ಸ್ವಾತಂತ್ರ್ಯೇಣ ನ ಕರೋತಿ ನ ಕಾರಯತಿ ಚ ಇತಿ ಅನೇನ ಆಹ ಇತ್ಯರ್ಥಃ. ಇದು ಮುಖ್ಯವಾದ ಅನುಸಂಧಾನ ಕ್ರಮ. ಪರಮೇಶ್ವರ ಪ್ರೇರಿತ ಕುರ್ವನ್ ತಾನು ಮಾಡಬೇಕಾದ್ರೆ, ಕಾರಯನ್ ಇನ್ನೊಬ್ಬರ ಕೈಯಲ್ಲಿ ಮಾಡಿಸ್ಬೇಕಾದ್ರೆ, ಅಪಿ ವಸ್ತುತಃ ಸ್ವಾತಂತ್ರ್ಯೇಣ ನ ಕರೋತಿ ಸ್ವಾತಂತ್ರ್ಯೇಣ ಅವನಿಗೆ ಮಾಡಲಿಕ್ಕೆ ಬರೋದಿಲ್ಲ, ನ ಕಾರಯತಿ ನ ಕರೋತಿ ನ ಕಾರಯತಿ ಚ ಇತಿ ಅನೇನ ಆಹ ಇತ್ಯರ್ಥಃ. ಇದು ಇದರ ಮುಖ್ಯ ಅಭಿಪ್ರಾಯ. ಯಸ್ಯ ಜೀವ ವಿಷಯತ್ತೆ ಪ್ರಭು ಇತ್ಯೇತನ್ನ ಸಂಭವತಿ ಇತ್ಯತಃ ಪ್ರಭುರಿ ಅನೇನ ವಿಭು ಇತ್ಯೇತತ್ ಉಪಪಾದಿತ ಪ್ರಾಯಂ. ಇಲ್ಲಿ ವಿಭು ಮತ್ತು ಪ್ರಭು ಎಲ್ಲದಕ್ಕೂ ಅರ್ಥ ಮುಂದಿದೆಯಲ್ಲ ವಿಭು ಅಂಥೇಳಿ, ಅದಕ್ಕೂ ಇದೇ ಅರ್ಥ ಅಂತ ಅರ್ಥ. ಪ್ರಾಗುಕ್ತಾದಿತಿ ನಾದತ್ತೇ ಕಸ್ಯಚಿತ್ ಪಾಪಂ ನಚೈವ ಸುಕೃತಂ ವಿಭು ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ನಾ ಆದತ್ತೇ ಕಸ್ಯಚಿತ್ ಪಾಪಂ ನಾ ಚ ಏವ ಸುಕೃತಂ ವಿಭು ಅಜ್ಞಾನೇನ ಆವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ವಿಹು ಪರಮಾತ್ಮ ಪಾಪಂ ನಾ ಆದತ್ತೆ, ಯಾರ ಪಾಪವನ್ನು ತಗೊಳ್ಳೋದಕ್ಕಾಗೋದಿಲ್ಲ. ನ ಚೈವ ಸುಕೃತಂ ವಿಹು ಯಾರ ಪುಣ್ಯವನ್ನು ತಗೊಳ್ಳೋದಕ್ಕೂ ಆಗೋದಿಲ್ಲ. ಅಜ್ಞಾನೇನ ಆವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಹಾಗಿದ್ರೆ ತಗೊಳ್ತೇವೆ ಮಾಡ್ತೇವೆ ಅಂತ ಹೇಳ್ತೇವೆ ಅಂತ ಅದು ಮೋಹ ಅಷ್ಟೇ. ಅಜ್ಞಾನೇನ ಆವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಅದು ಅರ್ಥ ಎರಡು ಒಟ್ಟಿಗೆ ಹೇಳ್ತಾರೆ. ಜ್ಞಾನೇನ ತು ತದ ಜ್ಞಾನಂ ಯೇಷಾಮ್ನಾ ಸಿತಮಾತ್ಮನಃ ತೇಷಾಮಾಧಿತ್ಯವತ್ ಜ್ಞಾನಂ ಪ್ರಕಾಶಯತಿ ತತ್ಪರಂ. ಜ್ಞಾನೇನ ತು ತದ ಜ್ಞಾನಂ ಯೇಷಾಂ ನಾಸಿತಂ ಆತ್ಮನಃ ತೇಷಾಂ ಆದಿತ್ಯವತ್ ಜ್ಞಾನಂ ಪ್ರಕಾಶಯತಿ ತತ್ಪರಂ. ಈಗ ಅಜ್ಞಾನೇನಾವೃತಂ ಅಂತ ಹೇಳಿದರು. ಅಜ್ಞಾನವಾದ ಆವೃತವಾದಂಥ ಜ್ಞಾನ ಅಂತ ಹೇಳಿದ್ರಲ್ಲ, ಅದು ಯಾವಾಗ ಹೋಗುತ್ತೆ ಅಂದರೆ ಜ್ಞಾನೇನ. ಜ್ಞಾನೇನ ತು ತದ ಜ್ಞಾನಂ ಯೇಷಾಂ ನಾಸಿತಂ ಆತ್ಮನಃ. ಆತ್ಮನಃ ಅಜ್ಞಾನಂ, ತಮ್ಮ ಮನಸ್ಸಿಕವಿದ ಅಜ್ಞಾನ ಏನಿದೆ ಅದು ಜ್ಞಾನೇನ ನಾಶಿತಂ. ಜ್ಞಾನ ಬಂದಮೇಲೆ ನಾಶ ಆಗಿಬಿಡುತ್ತೆ. ಕತ್ತಲೆ ಯಾವಾಗ ಹೋಗುತ್ತೆ? ಬೆಳಕು ಬಂದಾಗ. ಅಜ್ಞಾನ ಹೋಗೋದು ಯಾವಾಗ? ಜ್ಞಾನ ಬಂದಾಗ. ತೇಷಾಂ ಆದಿತ್ಯವತ್ ಜ್ಞಾನಂ ಪ್ರಕಾಶಯತಿ ತತ್ಪರಂ. ಆಗ ತತ್ಪರಂ ಪರಮಾತ್ಮನಿಗೆ ಸಂಬಂಧಪಟ್ಟಂಥ ಶ್ರೇಷ್ಠವಾದ ಜ್ಞಾನ ಆದಿತ್ಯವತ್ ಪ್ರಕಾಶ, ಸೂರ್ಯಪ್ರಕಾಶದಂತೆ ಬೆಳಗುತ್ತೆ. ಅದು ಅಪರೋಕ್ಷ ಜ್ಞಾನದ ಅವಸ್ಥೆಯಲ್ಲಿ ಅವನಿಗೆ ಬರೋ ಜ್ಞಾನದ ಕ್ಲಾರಿಟಿ. ಎಷ್ಟೇ ಕಣ್ಣಿಲ್ದವನು ಹುಡುಕಿದ್ರು ಕೂಡ ಅದು ಕಣ್ಣಿದ್ದವನು ನೋಡೋದಕ್ಕೂ ಕಣ್ಣಿಲ್ದವನು ನೋಡೋ ತುಂಬ ವ್ಯತ್ಯಾಸ ಇದೆ. ಅದೇ ರೀತಿಯೇ ಇವತ್ತು ಅಪರೋಕ್ಷ ಜ್ಞಾನ ಬಂದಾಗ ನೋಡೋ ರೀತಿಯೇ ಬೇರೆ. ಅದು ಆದಿತ್ಯವತ್ ಪ್ರಕಾಶ ಐತಿ, ಸೂರ್ಯಪ್ರಕಾಶದಂತೆ ಬೆಳಕೊಡುತ್ತೆ ಅಂತ ಹೇಳಿದರು. ಜ್ಞಾನಮೇವ ಅಜ್ಞಾನ ನಾಶಕ ಮಿಥ್ಯಾಹ ಜ್ಞಾನೇನ ಇತಿ ಪ್ರಥಮ ಜ್ಞಾನಂ ಪರೋಕ್ಷಂ. ಜ್ಞಾನಮೇವ ಅಜ್ಞಾನ ನಾಶಕಂ ಮಿಥ್ಯಾಹ. ಅಜ್ಞಾನಕ್ಕೆ ಪರಿಹಾರ ಯಾವುದು ಅಂದರೆ ಜ್ಞಾನನೇ. ಬೇರೆ ಏನು ತಂದರೂ ಕೂಡ ಅಜ್ಞಾನ ಪರಿಹಾರ ಆಗೋದಿಲ್ಲ. ಹಾರಿ ಕತ್ಲಿರುತ್ತೆ, ಬಂಗಾರದ ಗಟ್ಟಿ ತಂದಿಟ್ಟರೂ ಹೋಗೋದಿಲ್ಲ. ಅದು ಸ್ವಲ್ಪ ಮ್ಯಾಚಿಗೆ ಕರೆದ್ರೆ ಹೋಗ್ಬಿಡುತ್ತೆ, ಗೊತ್ತಾಯ್ತಾ? ಅಂದರೆ ಅದು ಯಾವುದಕ್ಕೆ ರೆಮಿಡಿ ಏನಾಗಬೇಕು? ಅದಕ್ಕೆ ಪ್ರಾಪರ್ ರೆಮಿಡಿ ಆಗಬೇಕು. ಅದಕ್ಕೆ ಎಷ್ಟೋ ಸರ್ತಿ 15-20 ವರ್ಷದ ರೋಗ ಇರುತ್ತೆ, ಕರೆಕ್ಟಾಗಿ ಒಂದು ಕ್ಷಣಕ್ಕೆ ಹೋಗುತ್ತೆ. ಒಂದು 15-20 ವರ್ಷದ ರೋಗ 100 ವರ್ಷ ತೊಗೊಂಡ್ರೆ ಹೋಗಿರೋದಿಲ್ಲ. ಕರೆಕ್ಟ್ ಸೂಟಬಲ್ ರೆಮಿಡಿ ಹೇಗಾಗಬೇಕು ಹಾಗೆ. ಇವತ್ತು ಅಜ್ಞಾನ ಹೋಗಲಿಕ್ಕೆ ರೆಮಿಡಿ ಯಾವುದು ಅಂದರೆ ಜ್ಞಾನ ಒಂದೇ. ಇವತ್ತು ನಾವು ಅಜ್ಞಾನ ಇದೆ, ಏನೇನೋ ಪ್ರಯತ್ನ ಪಟ್ಟು ಏನು ಮಾಡ್ತಿದ್ದೇವೆ ನಾವೀಗ, ಅದು ಹೋಗಬೇಕು ಅಂತೇಳಿ. ಒಟ್ಟು ಹೋಗೋದಿಲ್ಲ. ಏನು ಬೇಕು ಅದಕ್ಕೆ? ಜ್ಞಾನ ಬೇಕು. ಅದಕ್ಕೆ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಆ ಕಾಲಕ್ಕೆ ಏನು ಬೇಕೋ ಅದು ಇಲ್ಲದೆ ಹೋದರೆ ಅದು ಯಾವ ಸಾಧನೆಗೂ ಸಾಧನೆ ಅಂತ ಕರೆಯೋದಿಲ್ಲ. ಅದಕ್ಕಾಗಿ ಜ್ಞಾನಮೇವ ಅಜ್ಞಾನ ನಾಶಕ ಮಿಥ್ಯಾಹ ಜ್ಞಾನೇನ ಇತಿ ಪ್ರಥಮ ಜ್ಞಾನಂ ಪರೋಕ್ಷಂ. ಇಲ್ಲಿ ಒಂದು ಪ್ರಶ್ನೆ ಬಂತು, ಸರಿಯಾಗಿ ಓದಿದ್ರೆ ಪ್ರಾಬ್ಲಮ್ ಇದೆ ಇಲ್ಲಿ. ಜ್ಞಾನೇನ ತು ತದಜ್ಞಾನಂ ಯೇಷಾಂ ನಾಶಿತಂ ಆತ್ಮನಃ ತೇಷಾಂ ಆದಿತ್ಯವತ್ ಜ್ಞಾನಂ ಪ್ರಕಾಶಿತತ್ಪರಂ. ಅಜ್ಞಾನೇನ ಆವೃತಂ ಜ್ಞಾನಂ ಅಂತ ಅಲ್ಲಿ ಹೇಳಿದರು. ಅಜ್ಞಾನದಿಂದ ಜ್ಞಾನ ಆವೃತವಾಗಿದೆ ಅಂದರು. ಜ್ಞಾನದಿಂದ ಅಜ್ಞಾನ ಹೋಗಬೇಕು ಅಂದರು. ಅಂದರೆ ಯಾವುದನ್ನು ಆವರಿಸಿದೆ ಫಸ್ಟ್? ಅದೀಗ ಜ್ಞಾನನೇ ಅಜ್ಞಾನ ಆವರಿಸಿರಬೇಕಾದ್ರೆ ಇನ್ನೇನು ಮಾಡುತ್ತೆ ಅಂತ ಕೇಳಿದರೆ, ಅದಕ್ಕೆ ಆಚಾರ ಹೇಳ್ತಾರೆ ಎರಡು ಜ್ಞಾನ ಇದೆ. ಪ್ರಥಮ ಜ್ಞಾನಂ ಪರೋಕ್ಷಂ, ಪರೋಕ್ಷ ಜ್ಞಾನ ಬಂದಿದೆ ಅವನಿಗೆ. ಶಾಸ್ತ್ರ ಓದಿ ಒಳ್ಳೆ ಜ್ಞಾನ ಪಂಡಿತನಾಗಿಬಿಟ್ಟಿದ್ದಾನೆ, ಆದರೆ ಅಜ್ಞಾನ ಆವರಿಸುತ್ತ ಅವನನ್ನು. ಆದರೆ ಅಪರೋಕ್ಷ ಜ್ಞಾನ ಬಂದೇ ಏನು ಮಾಡೋಕ್ಕಾಗೋದಿಲ್ಲ. ಅರ್ಥ ಆಯ್ತಾ? ಈಗ ಕೇಳಿದ್ದು ಎಷ್ಟೇ ಬೇಕಾದ್ರೂ ಮರೆಯಬಹುದು, ನೋಡಿದ್ದು ಮರೆಯೋದಿಲ್ಲ ಅಂತೇವಲ್ಲ. ಹಾಗೆ ಕೇಳಿದ್ದು ಬೇರೆ, ಅನುಭವಿಸಿದ್ದು ಬೇರೆ. ಅದಕ್ಕೆ ಮೊದಲ ಜ್ಞಾನ ಆವೃತವಾಗೋದು ಯಾವುದರಿಂದ? ಅಜ್ಞಾನದಿಂದ. ಅದನ್ನು ತೆಗಲಿಕ್ಕೆ ಯಾವ ಜ್ಞಾನ ಬೇಕೋ ಅಪರೋಕ್ಷ ಜ್ಞಾನ ಬೇಕು. ಒಂದೇ ಜ್ಞಾನ ಆಗೋದಾದ್ರೆ ಅರ್ಥ ಇಲ್ಲ, ಅದು ಅನ್ಯೋನ್ಯಾಶ್ರಯ. ಆಗ ಜ್ಞಾನ ಬರೋರಿಗೂ ಅಜ್ಞಾನ ಹೋಗೋದಿಲ್ಲ, ಅಜ್ಞಾನ ಹೋಗಿ ಜ್ಞಾನ ಹೋಗೋದಿಲ್ಲ. ಅದರಿಂದಾಗಿ ಬರ್ತಾ ಇದೆ ಇವಾಗ ಸಿಂಪಲ್. ಎಷ್ಟು ಒಂದೇ ಅಂತಲ್ಲಿ ಭಾಷ್ಯ ಸ್ಪಷ್ಟ ಮಾಡ್ತಾರೆ. ಪ್ರಥಮ ಜ್ಞಾನ, ಪ್ರಥಮ ಜ್ಞಾನ ಅಂದರೆ ಯಾವುದು? ಹಿಂದೆ ಶ್ಲೋಕದ ಜ್ಞಾನ. ಅಜ್ಞಾನೇನ ಆವೃತಂ ಜ್ಞಾನಂ, ಇದು ಜ್ಞಾನೇನ ಅಂಬೋದು ಎರಡನೇ ಜ್ಞಾನ. ಮೊದಲೇ ಜ್ಞಾನ ಪರೋಕ್ಷ ಜ್ಞಾನ, ಎರಡನೇ ಜ್ಞಾನ ಅಪರೋಕ್ಷ ಜ್ಞಾನವಾದ್ದರಿಂದ ಎರಡು ಅನ್ಯೋನ್ಯಾಶ್ರಯ ದೋಷ ಬರಲಿಲ್ಲ ಅಂತ ಅರ್ಥ. ಯಾಕಾಗದ್ರೆ ಓದ್ದವ್ರು ಎಷ್ಟು ಗೊತ್ತಿಲ್ಲ ಇವತ್ತು, ಪರೋಕ್ಷ ಜ್ಞಾನ ಲಂಚ ತಗೋಬಾರ್ದು. ತಗೊಳ್ಳೋರು ಯಾರು? ರೂಟ್ಸ್ ಫೈವ್ ಕ್ಲಾಸ್ ಗೊತ್ತಿರೋರು ಮತ್ತೆ ಯಾರೋ ಗೊತ್ತಿಲ್ಲ. ಏನಾಗುತ್ತೆ ಗೊತ್ತು ಮತ್ತೆ ಅವರಿಗೆ? ಸಸ್ಪೆಂಡಿಸ್ ಎಲ್ಲ ಗೊತ್ತು ಅವರಿಗೆ. ಇಷ್ಟಾರು ಏನ್ ಮಾಡ್ತಾರೆ ಇದನ್ನು? ಯಾರೋ ನೋಡ್ಲಿಕ್ಕಿಲ್ಲ. ಕೊಲೆ ಮಾಡೋದನ್ನು ನೋಡ್ತಾರೆ, ಜೈಲಿಗೆ ಹೋಗಿ ನೋಡ್ತಾರೆ, ಬಡದಂಡೆ ಯಾರು ಮತ್ತೆ ಕೊಲೆ ಮಾಡ್ತಾನೆ, ಅದಕ್ಕೆ ನಾನು ಸಿಗ್ಲಿಕ್ಕಿಲ್ಲ. ಆ ಥರ ಯೋಚನೆ ಮಾಡಿ, ಅದು ಅಜ್ಞಾನ. ಗೊತ್ತಾಯ್ತಾ? ಆ ಜ್ಞಾನ ಯಾವ್ದು ಮುಚ್ಚಿಬಿಡುತ್ತೆ? ಇವತ್ತು ನಮಗೆಲ್ಲ ಗೊತ್ತಿಲ್ಲ ಏಕಾಸಿ ಆಹಾರ ತಗೋಬಾರ್ದು. ಗೊತ್ತಿದ್ದು ತಿಂತಾರ ಇಲ್ಲ ಕೆಲವು? ಅವತ್ತು ಸ್ಪೆಷಲ್ ನೋಟ್ ಮಾಡ್ಕೊಂಡಿರ್ತಾರೆ. ಯಾಕೆ ಗೊತ್ತಾ? ಅದು ಈರುಳ್ಳಿ ಹುಳಿ ಮಾಡಿಕೊಳ್ಳೋಕ್ಕೆ ಅಂತ ಮೊದಲೇ ನೋಟ್ ಮಾಡ್ಕೊಂಡ್ಬಿಡ್ತಾರೆ. ಅದೇ ಸ್ಪೆಷಲ್ ಐಟಮ್ಗೆ ಏಕಾಸಿದ್ದು ಗೊತ್ತಿದ್ದು ಮಾಡೋದಿಲ್ಲ. ಮತ್ತೆ ಗೊತ್ತಿದ್ದರೆ ಯಾಕೆ ಮಾಡ್ತಾರೆ? ಮಾಡೋದಿಲ್ಲ ಆಗಿದೆ, ಅಜ್ಞಾನ. ಅರ್ಥ ಆಯ್ತಾ? ಆದರೆ ಪರೋಕ್ಷ ಅದು ಬಂದಮೇಲೆ ಏನಾಗುತ್ತೆ? ಈಗ ಏನು ಮಾಡೋಕೆ? ಅಪರೋಕ್ಷ ಒಂದು ಬಂದ ಮೇಲೆ ಏನಿಲ್ಲ. ಈ ಜ್ಞಾನ ಎಷ್ಟೇ ಆವರಿಸಿದರೂ ಕೂಡ ಅದು ಹೇಗಿರುತ್ತೆ? ಇವತ್ತು ಉದಾಹರಣೆಗೆ ಈ ಕರಡಿ ಒಡೆದ ಮೇಲೆ ಎಷ್ಟೇ ಜೋಡಿಸಿದ್ರೆ ಹೇಗಿರುತ್ತದ? ಹೊಡೆದ ಕರಡಿದೆ ಹೊರತು ಮೊದಲೇನು ತಿರೋದಿಲ್ಲ. ಸೊ ಜ್ಞಾನ ಬಂದಮೇಲೆ ಎಷ್ಟೇ ಅಜ್ಞಾನ ಬಂದರೂ ಕೂಡ ಮೊದಲಿನ ಅಜ್ಞಾನದ ಪ್ರಶ್ನೆ ಇಲ್ಲ, ಪ್ರಾರಬ್ಧ ಅಷ್ಟೇ. ಆಮೇಲೆ ಹೋಗ್ಬಿಡ ಆಗುತ್ತೆ. ಯಾವ ರೀತಿ ಆಗುತ್ತದ? ಪ್ರಾರಬ್ಧ ಆದರೆ ಕಿಂಚಿತ್ ಅಷ್ಟೆ, ಅದು ಸ್ವಲ್ಪ ತಿದ್ದು ಹೋಗ್ಬಿಡುತ್ತೆ ಅಷ್ಟೇ. ಇವತ್ತು ರಾತ್ರಿ ಎದ್ದು ಕೇಳಿ, ರಾತ್ರಿ ಮೋಡ ಬರುತ್ತೆ, ಹಗಲು ಮೋಡ ಬರುತ್ತೆ, ಎಷ್ಟು ಡಿಫರೆನ್ಸ್ ಇದೆ? ರಾತ್ರಿ ಮೋಡ ಬಂದ್ರೆ ಮೋಡ ಹೋದ್ರೂ ಕೂಡ ಏನದು? ರಾತ್ರಿನೇ. ರಾತ್ರಿ ಮೋಡ ಬಂದ್ರೆ ಹಗಲು ಮಾತ್ರ ಏನಾಗುತ್ತದ? ಹಗಲು ಎಷ್ಟೇ ಮೋಡ ಕಳೆದ್ರೆ ಏನಾಗಿರುತ್ತೆ? ಸ್ವಲ್ಪ ಬೆಳಕಿದ್ದೇ ಇರುತ್ತೆ. ಗೊತ್ತಾಯ್ತು? ಎಷ್ಟೇ ಮೋಡ ಕಳೆದ್ರು ಕೂಡ ಸ್ವಲ್ಪ, ರಾತ್ರಿ ಎಷ್ಟೇ ನೀವು ಮೋಡ ಇಲ್ಲಾದ್ರೂ ಸ್ವಲ್ಪ ಕತ್ಲಿದ್ದೇ ಇರುತ್ತೆ. ಅದರಿಂದ ಹಗಲು ರಾತ್ರಿಯ ಜ್ಞಾನ ಅನ್ನೋ ಚಂದ್ರನ ಪ್ರಕಾಶ ರಾತ್ರಿ ಇದ್ದಾಗೆ, ಸೂರ್ಯನ ಪ್ರಕಾಶ ಅದಕ್ಕೆ ಆದಿತ್ಯವತ್ ಅಂತ ಹೇಳಿದ್ರು. ಆದಿತ್ಯನ ಪ್ರಕಾಶ ಅಂತ ಹೇಳಿದಾಗ ಅಪರೋಕ್ಷ ಜ್ಞಾನಿಗೆ ಎಷ್ಟೇ ಅಜ್ಞಾನಾದಿಗಳು ಬಂದರೂ ಕೂಡ ಹಗಲಲ್ಲಿ ಮೋಡ ಆದಿ ಬಂದರೆ ಹಾಗೋ ಹಾಗೆ, ಅವರಿಗೆ ಆ ರಾತ್ರಿ ಬಂದಾಗ ಆಗೋದ್ರಿಂದ ಅವ್ರು ಇನ್ನೇನು ಆವರ್ಕ ಬೇಡ, ಅದೇ ಆವರ್ಕ ಫಸ್ಟ್ ಆಫ್ ಆಲ್ ಹೇಳಿತಲ್ಲ. ಅದು ಅಲ್ಲಿ ಅಸರೊಬ್ಬರೇ ಸ್ವಾರಸ್ಯ ಹೇಳಿದ್ದಿಲ್ಲ. ಅವ್ರು ಏನಾಗ್ತಿತ್ತದು? ಅಪರೋಕ್ಷ ಜ್ಞಾನಿಗೂ ಬರುತ್ತೆ ಅಂತೀರಿ, ಪರೋಕ್ಷ ಜ್ಞಾನಿಗೂ ಬರುತ್ತೆ ಅಂತ. ಡಿಫ್ರೆನ್ಸ್ ಏನಂದರೆ ಅದೇ ಡಿಫ್ರೆನ್ಸ್, ಆದಿತ್ಯವತ್ ಅಂತ ಹೇಳಿದ್ರೆ ಡಿಫ್ರೆನ್ಸ್ ಬಂದೋಯ್ತು ಅಲ್ಲಿ. ಹಾಂ, ಅದಕ್ಕೇನದು ಬೇರೆಯವರಿಲ್ದಾಗ ಏನು ಮಾಡ್ಬೇಕೀಗ? ಬೇರೆಯವರಿಲ್ದಾಗ ಇದ್ದವ್ರನ್ನೇ ಉಪಯೋಗಿಸ್ಬೇಕು. ನಮಗೆ ಅಪರೋಕ್ಷ ಜ್ಞಾನ ಸಿಕ್ಕರೆ ಸರಿನೇ, ಸಿಗದೆ ಹೋದ್ರೆ ಪರೋಕ್ಷ ಜ್ಞಾನಗಳೇ ಹೇಳ್ಕೋಬೇಕು. ಅರ್ಥ? ಇಂದ್ರದೇವರು ಏನು ಮಾಡಿದ್ರೆ ಈಗ ವಿಶ್ವರೂಪಾಚಿ ನಮಗಿಂತ ಭಾರಿ ಕಡಿಮೆ, ಅವರಿಂದ ಹೇಳಿಸ್ಕೊಂಡ್ರು ನಾರಾಯಣ ಕವಚನ. ಇನ್ನೊಬ್ಬರಿಂದ ಹೇಳ್ಸ್ಕೋಬೇಕಾದ್ರೆ ಹೇಳ್ಸ್ಕೊಳ್ಬೇಕು. ಅವ್ನು ಯಾರೋ ಕ್ಲರ್ಕ್ ಇರ್ತಾನೋ ಅವನು, ಇವನು ದೊಡ್ಡ ಅಧಿಕಾರಿ, ಅವನು ಸೈನ್ ಮಾಡಿದ್ರೆ ಕೆಲಸ ಆಗುತ್ತೆ, ಏನು ಮಾಡೋಕ್ಕಾಗುತ್ತೆ? ಈಗ ಇವನು ಪೋಸ್ಟ್ಗೆ ಅವನ ಪೋಸ್ಟ್ ಗವರ್ನರ್ ಮನೆ ಖಾತಾಗಬೇಕು. ಈಗ ಏನು ಮಾಡ್ಬೇಕು? ಯಾರು ಸೈನ್ ಮಾಡ್ಬೇಕು ಅದನ್ನ? ಗವರ್ನರ್ ಸೈನ್ ಮಾಡೋಕೆ ಬರೋಲ್ಲ. ಯಾರು ಸೈನ್ ಮಾಡಬೇಕು? ಇವ್ರಿಗೆ ಸಂಬಂಧಪಟ್ಟಾರೆ, ಅವನಿಗಿಂತ ಇವ್ರಿಗೆ ಸಂಬಂಧನೇ ಇಲ್ಲ, ಅಷ್ಟು ಕಡೆಗಿರ್ತಾರೆ. ಅವನು ಸೈನ್ ಮಾಡಿಕೊಟ್ರೆ ಫೋರ್ಜರಿ ಆಗುತ್ತೆ ಅಷ್ಟೇ, ಇನ್ವ್ಯಾಲಿಡ್ ಡಾಕ್ಯುಮೆಂಟ್. ಇವನೇ ಸೈನ್ ಮಾಡ್ಬೇಕಾದ್ರೆ, ಅಡ್ಮಿಷನ್ ಹೆಡ್ ಮಾಸ್ಟ್ರೇ ಸೈನ್ ಮಾಡ್ಬೇಕಾದ್ರೆ ಸ್ಕೂಲಿಗೆ, ಚೀಫ್ ಮಿನಿಸ್ಟರ್ ಸೈನ್ ಮಾಡಿದ್ರು ಅಡ್ಮಿಷನ್ ಆಗೋದಿಲ್ಲ, ಅವನೇ ಮಾಡಬೇಕು. ತಿಳಿತಾ? ಅವನು ಅವ್ನು ಹೇಳಿ ಮಾಡಿಸ್ಬೇಕು ಅಷ್ಟೇ ಹೊರತು ತಾವು ಮಾಡಾಗಿಲ್ಲ. ಈ ಸ್ವಾರಸ್ಯ ಗೊತ್ತಾದರೆ ಅದೇ ನಿಯಮ, ಯಾರಿರ್ತಾರೋ ನಮಗೆ ಅವೈಲೇಬಲ್ ಅವ್ರು ಸರಿಯಾಗಿ ಉಪಯೋಗಿಸ್ಬೇಕ ಹೊರತು ಬೇರೆ ರೀತಿಯಲ್ಲಿ ಅಲ್ಲ. ಹೌದು ಹೌದು, ಡೆಫಿನೆಟ್ಲಿ ಹೌದು. ಅದಕ್ಕೆ ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ. ಪರೋಕ್ಷ ಜ್ಞಾನದಲ್ಲೂ ಕೂಡ ಬರೀ ಸಂಸ್ಕೃತ ಬರುತ್ತೆ, ಕಾವ್ಯ ಓದಿದ್ದಾನೆ, ಶಾಸ್ತ್ರ ಆರಂಭ ಓದಿದ್ದಾನೆ, ಸುಧಾಮಂಗಳ ಆಗಿದೆ, ಇನ್ನೂ ಎಷ್ಟು ತಾರತಮ್ಯ ಇದೆ ಮತ್ತೆ ಆದರೆ ಇದರ ಲೌಕಿಕದಲ್ಲಿ ಬಿ ಎಸ್ ಸಿ ಎಮ್ ಎಸ್ ಸಿ ಪಿ ಎಷ್ಟು ಡಿಫ್ರೆನ್ಸ್ ಇದೆ ಜ್ಞಾನದಲ್ಲಿ? ತಾರತಮ್ಯ ಇದ್ದೇ ಇದೆ, ತಾರತಮ್ಯ ಇಲ್ಲದ ಜಾಗನೇ ಇಲ್ಲ. ಹಾಂ, ಅಜ್ಞಾನ ಮಿಶ್ರಿತವಾಗಿರುತ್ತೆ, ಕ್ಲಾರಿಟಿ ಯಾವಾಗಲೂ ಕಡಿಮೆ ಇರುತ್ತೆ, ಅದರಿಂದ ಬಲಬೇಗ ಅಟ್ಯಾಕ್ ಮಾಡ್ಬೋದು. ಬರೀ ಓದಿದ ಪಾಂಡಿತ್ಯ ಎಷ್ಟೇ ಇದ್ರೂ ಕೂಡ ಏನಾಗುತ್ತದೆ? ಡೌಟ್ ಹೋಗೋದಿಲ್ಲ ಅದರಿಂದ. ಅದಕ್ಕೇನೆ ಚಿದ್ಯಂತೆ ಸರ್ವ ಸಂಶಯ ಯಾವಾಗ ಅಪರೋಕ್ಷ ಬಿದ್ದತೆ ಹೃದಯ ಗ್ರಂಥಿ ಚಿದ್ಯಂತೆ ಸರ್ವ ಸಂಶಯ ಆಮೇಲೆ ಚಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರಿ. ದೇವರು ಕಂಡಾಗ ಅದೆಲ್ಲ ಆಗೋದು, ಅದಕ್ಕಿಂತ ಮುಂಚೆ ಆಗೋದಿಲ್ಲ. ಬಟ್ ಪರೋಕ್ಷ ಜ್ಞಾನ ಗಟ್ಟಿ ಮಾಡ್ಕೊಂಡು ಅಲ್ಲಿಗೆ ಹೋಗ್ಬೇಕಷ್ಟೆ. ಪರೋಕ್ಷ ಜ್ಞಾನ ಇಲ್ಲದೇ ನಾವು ಹೋಗ್ಲಿಕ್ಕೆ ಬರೋದಿಲ್ಲ. ಬದರಿ ಅಂತ ಏನು ಗೊತ್ತೇ ಇಲ್ಲ, ಹೋಗೋದೇನು ಬಂತವನು, ಎಲ್ಲ ಕೇಳಿ ಎಲ್ಲ ತೀರ್ಮಾನ ಮಾಡಿಕೊಂಡ ಪರೋಕ್ಷ ಜ್ಞಾನ ಬಂತೀಗ. ಹೋಗಿ ನೋಡಿದ, ಅಪರೋಕ್ಷ ಜ್ಞಾನ ಬಂತು. ಯಾವುದೇ ಅಪರೋಕ್ಷ ಜ್ಞಾನ ಫಸ್ಟ್ ಏನು ಇರಬೇಕು, ಪರೋಕ್ಷ ಜ್ಞಾನ ಇರಬೇಕು. ಪರೋಕ್ಷ ಜ್ಞಾನ ತಪ್ಪೋದು ಕೆಲವು ಸಲ, ಆದರೆ ಅಪರೋಕ್ಷ ಜ್ಞಾನ ಬಂದ್ಮೇಲೆ ಮಾತ್ರ ಪ್ರಾಬ್ಲಮ್ ಇದೆ. ನಾನು ಜ್ಞಾನಸ್ಯ ಅದರಿಂದ ನನಗೆ ಜ್ಞಾನ ಬಂದಿದೆ ಅಂತ ತಿಳ್ಕೊಂಡು ಇಷ್ಟು ತಿಳ್ಕೊಂಡು ಏನು ಪ್ರಯೋಜನ ಇಲ್ಲ. ಏನು ಬರಬೇಕು, ಅಪರೋಕ್ಷ ಜ್ಞಾನ ಬರೋವರೆಗೂ ಕೂಡ ಇನ್ನೂ ಜ್ಞಾನ ಬಂದಿಲ್ಲ ಅಂತ ಹೇಳಬೇಕೆ ಹೊರತು, ಒಂದು ಪೇಪರ್ ಉಳ್ಕೊಂಡಿದ್ರು ಕೂಡ ಗ್ರಾಜ್ ಕೋರ್ಸ್ ಮುಗಿದಿಲ್ಲ ಅಂತ ಅರ್ಥ. ಒಂದು ಕೋರ್ಸ್ ಯಾವುದೋ ಒಂದು ಕಂಪ್ಲೀಟ್ ಆಗಿಬಿಟ್ಟಿದೆ, ಅದು ಡಿಗ್ರಿ ಕೊಡೋಕ್ಕೆ ಬರೋದಿಲ್ಲ ಅವನಿಗೆ, ಅದು ಮುಗಿಯೋವರೆಗೂ ಕೊಡೋಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಅದು ಆಗ್ಲಿಕ್ಕೆ ಪೂರ್ಣ ಪ್ರಯತ್ನ ಪಡಬೇಕು. ನಾನು ಜ್ಞಾನಸ್ಯ ಅಜ್ಞಾನ ನಾಶಕತ್ವ ಅರ್ಥ ಪ್ರಕಾಶಕತ್ವಂಚ ಪ್ರಸಿದ್ಧಮೇವ ತತ್ ಕಿಮರ್ಥ ಮುಚ್ಚತೆ ಇತ್ಯತಃ ಜ್ಞಾನಮೇವೇ. ಅದಕ್ಕೆ ಜ್ಞಾನಕ್ಕೆ ಅಜ್ಞಾನಾಶಕತ್ವ ಇದೆ, ಅರ್ಥ ಪ್ರಕಾಶಕತ್ವ ಇದೆ, ಮತ್ತೆ ಅದಕ್ಕೆ ವಿವರಣೆ ಮಾಡ್ತೀರಿ ಎಂದು ಹೇಳ್ತಾರೆ. ಅದು ಆವರಣ ಆಗ ಚಾನ್ಸ್ ಇದೆ ಅಂತ ಹೇಳೋದಕ್ಕೋಸ್ಕರ ವಿವರಣೆ ಮಾಡ್ತಿದ್ದಾರೆ. ಏವಂ ತರ್ಹಿ ತಸ್ಯ ವಿನಾಶ ಏವ ಸ್ಯಾತ್. ಹಾಗಿದ್ದರೆ ಜ್ಞಾನನೇ ಅಜ್ಞಾನ ಮುಚ್ಚುತ್ತೆ ಅಂದಮೇಲೆ ಜ್ಞಾನ ಬರೋದತ್ತು ಅಜ್ಞಾನ ಹೋಗೋದಿಲ್ಲ, ಆದರೆ ಅಜ್ಞಾನ ಜ್ಞಾನ ಮುಚ್ಚುತ್ತೆ ಅಂದಮೇಲೆ ನಾಶ ಆಗೋದಿಲ್ಲ ಅಂತ ಆಯ್ತಲ್ಲ ಅಂದರೆ ಇಲ್ಲ. ತಥಾಚನ ಕದಾಚಿತ್ ಬ್ರಹ್ಮ ಪ್ರಕಾಶ, ಹಾಗಿದ್ದರೆ ಬ್ರಹ್ಮ ಪ್ರಕಾಶ ಆಗೋದೇ ಇಲ್ಲ ಅಂತ ಪ್ರಶ್ನೆ ಒಂದು. ವಿನಾಶ ವಿನಾಶಕಾಂತರ ಅಂಗೀಕಾರೇ ಚ ಜ್ಞಾನಾರ್ಥಯೋ ಸನ್ಯಾಸ ಯೋಗಯೋ ವೈಯರ್ಥ್ಯಂ ಇತ್ಯಾಶಂಕ್ಯ ಜ್ಞಾನಮೇವ ಅಜ್ಞಾನಸ್ಯ ನಾಶಕಂ. ಇನ್ನೊಂದು ವಿನಾಶ ಪದಾರ್ಥ ಇಲ್ಲ ಅಂತೀರಿ, ಅಜ್ಞಾನ ಜ್ಞಾನ ಮುಚ್ಚುತ್ತೆ ಅಂತೀರಿ, ಮತ್ತು ಇನ್ನೇನು ಅಪರೋಕ್ಷ ಜ್ಞಾನ ಬರುತ್ತೆ ನಮಗೆ ಅಂದರೆ ಹಾಗಲ್ಲ. ಅಥೋ ನೋ ನಾ ಉಕ್ತ ದೋಷ ಕಿಂತು ಸ್ವರೂಪ ಜ್ಞಾನಂ ಅವಿದ್ಯೆಯ ಆವೃತಂ ವೃತ್ತಿ ಜ್ಞಾನಂತು ಅವಿದ್ಯಾಂ ಶಿಥಿಲಯತಿ ಬ್ರಹ್ಮ ಪ್ರಕಾಶಯತಿ ಇತ್ಯದೇನ ಅಹ ಇತ್ಯರ್ಥ. ಎರಡನೇ ಹಂತ, ಕಿಂತು ಸ್ವರೂಪ ಜ್ಞಾನಂ ಅವಿದ್ಯೆಯ ಆವೃತಂ. ಪ್ರತಿಯೊಬ್ಬ ಯೋಗ್ಯ ಜೀವನಿಗೆ ಸ್ವರೂಪದಲ್ಲೇ ಏನಿದೆ, ಫಲಮಾನಂದ ಓಜಶ್ಚ ಸಹೋ ಜ್ಞಾನ ಮನಾಕುಲಂ ಸ್ವರೂಪಾಣ್ಯೇವ ಜೀವಸ್ಯ ವ್ಯಜ್ಯಂತೆ ಪರಮಾದ್ವಿಭೋಹು ಹೇಳಿಬಿಟ್ಟಿದ್ದಾರೆ. ಸ್ವರೂಪದಲ್ಲೇ ಜೀವನಿಗೆ ಜ್ಞಾನಾನಂತರಗಳು ಉಂಟು, ಆದರೆ ಅವಿದ್ಯೆ ಏನು ಮಾಡಿಬಿಡುತ್ತೆ, ಅದನ್ನು ಮುಚ್ಚಾಕ್ಬಿಡುತ್ತೆ. ಅದೋಗ್ಲಿಕ್ಕೆ ಏನು ಬೇಕಾಗ ಈ ಜ್ಞಾನ ಬೇಕು. ಆ ಜ್ಞಾನ ಯಾವಾಗ ಬರುತ್ತೆ ಅಂದರೆ ಫಸ್ಟ್ ವೃತ್ತಿ ಜ್ಞಾನ. ವೃತ್ತಿ ಜ್ಞಾನ ಅಂದರೆ ಪರೋಕ್ಷ ಜ್ಞಾನ. ವೃತ್ತಿ ಅಂದರೆ ಮನೋವೃತ್ತಿ, ಮನಸ್ಸಿನಿಂದ ಬರೋ ಜ್ಞಾನ ಎಲ್ಲ ಪರೋಕ್ಷ ಜ್ಞಾನ. ಸಾಕ್ಷಿಗೆ ಬಂದಾಗ ಅಪರೋಕ್ಷ ಜ್ಞಾನ. ವೃತ್ತಿ ಜ್ಞಾನಂತೂ ಅವಿದ್ಯಾಂ ಶಿಥಿಲಯತಿ. ವೃತ್ತಿ ಜ್ಞಾನ ಬಂದಮೇಲೆ ಅವಿದ್ಯೆ ಸ್ವಲ್ಪ ಲೂಸ್ ಆಗುತ್ತೆ ಅಷ್ಟೇ, ಹೋಗೋದಿಲ್ಲ. ಅಪರೋಕ್ಷ ಜ್ಞಾನ ಬಂದಾಗ ಹೋಗಿಬಿಡುತ್ತೆ. ಸೊ ಏನೂ ಗೊತ್ತಿಲ್ಲಕ್ಕಿಂತ ಕೇಳಿ ಸ್ವಲ್ಪ ಗೊತ್ತಾಯಿತು. ಸೊ ಅಷ್ಟು ಅಜ್ಞಾನ ಇಲ್ಲ, ಈಗ ಕೇಳಿದ ಮೇಲೆ ಸ್ವಲ್ಪ ಅಜ್ಞಾನ ಹೋಯಿತು. ಆದರೆ ಏನಿಲ್ಲ, ಕನ್ವಿಕ್ಷನ್ ಬರೋಷ್ಟು ಜ್ಞಾನ ಬಂದಿಲ್ಲ ಅವನಿಗೆ. ಅದು ಬರೋದು ಯಾವಾಗ ಅಂದ್ರೆ ನೋಡಿದಾಗ ಮಾತ್ರ. ಅದಕ್ಕೆ ನೋಡೋದು ಅಂದ್ರೆ ಒಂದೇ, ಪರೋಕ್ಷ ಜ್ಞಾನ ಹೋಗಿ ಅಪರೋಕ್ಷ ಜ್ಞಾನ ಬರೋದು ಅಂದ್ರೆ ಒಂದು. ಇತ್ಯೇತತ್ ಅನೇನ ಆಹ ಇತ್ಯರ್ಥ ಅತ್ರ ಕೇಚಿತ್. ಇನ್ಫ್ಯಾಕ್ಟ್ ಪರೋಕ್ಷ ಜ್ಞಾನ ಸರಿಯಾಗಿ ಬಂದಷ್ಟು ಕೂಡ ಅಪರೋಕ್ಷ ಜ್ಞಾನದ ಬಗ್ಗೆ ನಮಗೇನಾಗುತ್ತೆ ಅಲ್ಲ, ಆಸಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ವರ್ಣನೆ ಕೇಳಿಬಿಡ್ತಾನೆ, ತಿರುಪತಿ ನೋಡಿದವನು ಹೇಳ್ತಾ ಹಾಗೆ ಇರುತ್ತೆ, ಹೋಗ್ಬೇಕು ಅನ್ಸುತ್ತ. ಸೊ ಪರೋಕ್ಷ ಜ್ಞಾನ ಯಾವುದಕ್ಕೆ ನಮ್ಮನ್ನು ಎಳೆಯುತ್ತೆ, ಅಲ್ಲಿ ಆ ಕಡೆ ಹೋಗದೆ ಇದ್ಬಿಟ್ಟು ಪರೋಕ್ಷ ಸರಿ ಬಂದಿಲ್ಲ ಅಂತ ಇರ್ತಾರೆ. ಆಟೋಮೆಟಿಕ್ ಕೊಡೋ ಉದ್ದೇಶ ಏನು, ತೋರಿಸ್ಬಿಡ್ತಾರೆ, ನೋಡಿ ತರ ತೊಗೊಳ್ಬೇಕು ಅಂತ ಹೋಗ್ತಾನೆ. ಆ ನೋಡಿ ನೋಡಿ ಏನಿಸುತ್ತ ಅವನಿಗೆ, ತೊಗೊಳ್ಬೇಕು, ಸೇದಬೇಕು, ಶುರು ಮಾಡುತ್ತೆ, ಕುಡಿಬೇಕು, ಇವೆಲ್ಲ ಬರೋದು ಯಾವುದರಿಂದ, ನೋಡಿ 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 ಕೇಳಿ ಕೇಳಿ ಬರುತ್ತೆ ಅವನು. ಅದಕ್ಕೆ ಪರೋಕ್ಷ ಜ್ಞಾನ ಎಲ್ಲೆಲ್ಲಿ ನೋಡುತ್ತೆ, ಅಡ್ವರ್ಟೈಸ್ಮೆಂಟ್ ಕಾನ್ಸೆಪ್ಟ್ ಎಲ್ಲ ಪರೋಕ್ಷ ಜ್ಞಾನ. ಕಣ್ಣಾರೆ ಕಂಡಾಗ ಮಾತ್ರ ಅಪರೋಕ್ಷ ಜ್ಞಾನ. ಅದಕ್ಕೆ ಯಾವಾಗಲೂ ಕೂಡ ಅಪರೋಕ್ಷ ಜ್ಞಾನಕ್ಕೆ ನಮಗೆ ಆಸಕ್ತಿ ಹುಟ್ಟಿಸ್ತಾ ಹೋದರೆ ಪರೋಕ್ಷ ಜ್ಞಾನ ಸರಿ ಬಂದಿಲ್ಲ ಅಂತ ಅರ್ಥ. ಗೊತ್ತಾಯ್ತಾ, ತಿರು ಎಲ್ಲ ಕೇಳಿದೆ, ಹೌದು ಬಿಡಿ ಸಾಕು ಅಂದ್ಬಿಟ್ಟ. ತಿರುಪತಿ ಉಪಯೋಗ ಇಲ್ಲ ಅವನು ಕೇಳಿದ್ದೀಗ. ಯಾವುದು ಮಹಾಭಾರತ ರಾಮಾಯಣ ಕೇಳಿದ್ರೆ ಏನಿಸ್ಬೇಕು ನಮಗೀಗ, ಆ ಜಾಗ ನೋಡಬೇಕು, ಅಲ್ಲಿರೋ ದೇವರು ನೋಡಬೇಕು. ಅವಾಗ ಏನಾಯ್ತು, ಅದು ಸಾರ್ಥಕ ಆಯಿತು. ಅದು ಏನಾಯ್ತು ಇರ್ಬೋದು ಅಂತೇಳಿ ನಿಮಗೆ ನಂಬಿಕೆ ಬಂದಿಲ್ಲ, ನೋಡಿ ಆಸಕ್ತಿಯೇ ಬಂದ ಜ್ಞಾನ ಪರೋಕ್ಷ ಜ್ಞಾನ ಸರಿಯಾದ ರೀತಿ ಬಂದಿಲ್ಲ ಅಂತ. ಸರಿಯಾದ ರೀತಿಯಲ್ಲಿ ಬಂದರೆ ಏನಾಗುತ್ತೆ ಅವನಿಗೆ, ಅಪರೋಕ್ಷ ಜ್ಞಾನಕ್ಕೆ ಮನಸ್ಸು ಒಂದೇ ಬರುತ್ತೆ, ಉದ್ಧಾರ ಆಗೇ ಆಗ್ತಾನೆ. ಕಿಂತು ಸ್ವರೂಪ ಜ್ಞಾನಂ ನೋಡಿ, ವೃತ್ತಿ ಜ್ಞಾನಂತೂ ಅವಿದ್ಯಾಂ ಶಿಥಿಲಯತಿ. ಶಿಥಿಲಯತಿ ಅಂದರೆ ಇವ್ರು ನೀರು ಹಾಕಿದ ಒಂದು ಕಡಲೆ ಬೆಳೆಗೆ, ಭಾರಿ ಗಟ್ಟಿ ಇತ್ತು, ಸ್ವಲ್ಪತ್ತಿಗೆ ಏನಾಯ್ತು ಅದು, ನಂದು ಸ್ವಲ್ಪ ಆಗಲೇ ಇದಾಯ್ತು, ಮೊದಲಷ್ಟು ಗಟ್ಟಿ ಇಲ್ಲ ಅದೀಗ. ಆ ಥರ ನೀರು ಅಂದರೆ ಶಾಸ್ತ್ರ, ಶಾಸ್ತ್ರ ಓದಿ ಓದಿ ಏನಾಗ ಸ್ವಲ್ಪ ಶಿಥಿಲ ಆಗುತ್ತೆ ಆ ಜ್ಞಾನ, ಸರಿಯಾಗಿ ಓದಿಲ್ಲ ನೋಡಿ ಅದು ಇನ್ನೂ ಗಟ್ಟಿ ಆಗಿಬಿಡುತ್ತೆ ಅಷ್ಟೇನು. ಸರಿಯಾದ ನಾಗಿದ್ರಲ್ಲಿ ಹಾಕಿದರೆ ಮೊದಲಿಗಿಂತ ಹೋಪ್ಲೆಸ್ ಕೇಸ್ ಆಗ್ಬೋದು, ಓದ್ದೈದ್ದ ವಾಸಿನಿಸ್ಬಿಡುತ್ತಲ್ಲ ಹಾಗೆ. ಕಿಂತು ಸ್ವರೂಪ ಜ್ಞಾನಂ ಬ್ರಹ್ಮ ಪ್ರಕಾಶಯತಿ ಇತ್ಯದೇನ ಆಹ ಇತ್ಯರ್ಥ. ಅತ್ರ ಕೇಚಿತ್ ಯಥೈಕ ಏವ ಆದಿತ್ಯೋ ಅಂಧಕಾರಂ ನಾಶಯತಿ ಭೂಮಂಡಲಂಚ ಪ್ರಕಾಶಯತಿ ததா ஏகமேவ ஜ்ஞானம் அஜ்ஞானம் நிவர்த்தயதி பரஞ்ச பிரகாசயதி வைஜாச்சக்ஷதே தத் அசதிதி பாவேனாஹ பிரதமே. எது ஹெழ்த்தாரு, ஜ்ஞான முதலே ஸ்டேஜு, பரோட்ச ஜ்ஞான அந்த ஒன்று, அபரோட்ச ஜ்ஞான அந்த ஒன்று இல்லை. ஜ்ஞான அந்த ஜ்ஞானம் அஷ்டே சாக்கு. ஏகம் யதா ஒப்னே சூரிய, ஹேகெ அர்த்தக்காரனும் கடித்தானே, பூமண்டல பிரகாசவன்னு மாத்தானே, ஹாக ஒந்தே ஜ்ஞான சாக்கு அந்த ஹாக்காகோதில்ல. அதுக்கு உத்தர கொட்டிட்டு ஜானேந்த யத ஜானம் ஆவருத்தம் அந்த ஹெழித்தார். ஜானேன அஜானேன ஆவருத்தம் ஜானம் அந்த ஹெழித்திரிந்த அதே ஜானவாதே அது ஆவருத்தவாதாக தரோதாவது மத்திய. ಆದ್ದರಿಂದ ಜ್ಞಾನದ ಎರಡು ಒಪ್ಪಲೇಬೇಕು, ಪರೋಕ್ಷ ಜ್ಞಾನ ಅಂತ ಒಂದು, ಅಪರೋಕ್ಷ ಜ್ಞಾನ ಅಂತ ಒಂದು. ಅದ್ವೈತಿಗಳು ಒದ್ದೆ ಅದ್ವೈತ ಪೂರ್ವ ಪಕ್ಷಗಳು ಒಟ್ಟಾಗಿ ಗೊತ್ತಾಯ್ತಾ. ಅದರಲ್ಲಿ ಅದ್ವೈತಿಗಳಲ್ಲೂ ಭಾರಿ ವೆರೈಟಿಗಳಿದ್ದಾರೆ ಗೊತ್ತಾಯ್ತಾ. ಅದು ಯಾರಿಗೆ ಬೇಕೋ ಅದು ಹೇಳ್ಕೊಳ್ತಾರೆ. ಇವರು ವಿಷಯ ಮುಖ್ಯ. ನಮ್ಮ ಶಾಸ್ತ್ರದಲ್ಲಿ ಏನು ಮಾಡ್ತಾರೆ ಅಂದರೆ, ಇತ್ತೀಚೆಗೆ ಏನಾಗಿದೆ, ಹೆಸರೇಳು ಭಯ ಅಭ್ಯಾಸ ಬಂತು. ಹೆಸರೇಳು ಭಯ ಅಭ್ಯಾಸ ಏನು ಮಾಡಕ್ಕೆ ಮನುಷ್ಯನಲ್ಲಿ ದ್ವೇಷ ಎಲ್ಲ ಹುಟ್ಟಿಸ್ಬಿಡೋದು. ಅದಕ್ಕೆ ಆಚಾರ್ಯ ಎಲ್ಲೂ ಕೂಡ ಹೆಸರು ಹೇಳೋದಕ್ಕೆ ಹೋಗೋದಿಲ್ಲ. ಟೀಕಾರ ಆದಷ್ಟು ಹೆಸರು ಹೇಳಬೇಕಾದ್ರೆ ಇದನ್ನು ಹೇಳ್ತಾರಷ್ಟೇ, ಏನೋ ಅದ್ವೈತಿಗಳು ತಾರ್ಕಿಕ ಹಾಗೆ ಹೇಳ್ಬಿಡ್ತಾರೆ, ಪಟ್ಟಿಕದಲ್ಲ ಹೆಸರು ಹೇಳೋದಿಲ್ಲ. ತೀರ ಅನಿವಾರ್ಯ ಪ್ರಸಂಗ ಒಂದು ಚೂರು ಹೇಳ್ತಾರಷ್ಟೇ. ನಮ್ಮಲ್ಲಿ ಮಾತುಮಾತಿಗಳನ್ನು ಹೇಳಿ ಏನಾಗಿ ಬಿಡುತ್ತದ, ಅದು ದ್ವೇಷಕ್ಕೆ ಕಾರಣ ಆಗಿ ಸಮಾಧಿಯಲ್ಲಿ ಒಡಕು. ನಮ್ಮ ಅದಿತಿ ನಿಮಗೆ ಗೊತ್ತಿಲ್ಲ, ನಮ್ಮಲ್ಲಿ ಯಾರೋ ಪುಸ್ತಕ ಬರೆದ್ರು, ಅವರು ಮಣಿಮಂಜರಿಗೆ ಖಂಡನ ಮೇಲೆ ಯಾರೋ ಬರೋದ್ರೆ, ಹಿಂದೆ ಯಾವನೋ ಬರೆದಿದ್ದ ಆ ಉತ್ತರ ಇತ್ತೀಚಿನ ಯಾರೋ ಬರೆದ್ರು. ಬರೀಬೇಕಾದ್ರೆ ಸಾಕಷ್ಟು ಬೈದ್ಬಿಟ್ರು, ತಿರುಗಿ ಅವರು ಬೈದರು. ಎಷ್ಟು ಚೆನ್ನಾಗಿ ಬೈದಾರೆ ಗೊತ್ತಾರೆ ನಿಮಗೆ, ಅದರ ಆವಿಸ್ಮಕ್ಕೆ ಬಿಟ್ಟರು. ಆ ಉತ್ತರ ಕೊಡಲೇ ಇಲ್ಲ ಅದಕ್ಕೆ. ಅವ್ರು ಏನು ಬಯಸ್ ಸುಮ್ಮನೆ ನೂರಾರು ವರ್ಷದಿಂದ ಪುಸ್ತಕ ಅದು, ಅದಕ್ಕೆ ಒಂದು ಉತ್ತರ ಬರೆದ್ರು. ಅವರು ಉತ್ತರ ಬರಬೇಕಾದ್ರೆ ಸರಿಯಾಗಿ ಬರೆದ್ರೆ ಪ್ರಾಬ್ಲಮ್ ಇರಲಿಲ್ಲ, ಬಯ ಸಾಕಷ್ಟು ಬೈದರು. ಅವನೇನು ಮಾಡಿದರು, ಇವ್ರನ್ನೆಲ್ಲ ಆಚಾರ್ಯನೇ ಬಾಯಿ ಬಂದ ಬೈದ್ಬಿಟ್ಟು, ಪುಸ್ತಕ ಪ್ರಿಂಟ್ ಆಗಿದೆ ಸಂಸ್ಕೃತ, ಎರಡರಲ್ಲೂ ಪ್ರಿಂಟ್ ಮಾಡಿಸ್ಬಿಟ್ಟಿದ್ದಾರೆ. ಅದಕ್ಕೆ ಒಬ್ಬರು ಉತ್ತರ ಸುಮ್ಮನೆ ಕೂತು ಆರಾಮ್ ಕೂತ್ಬಿಟ್ಟಿದ್ದಾರೆ, ಯಾರು ಅವಾಗ ಹೋಗೋದೇ ಇಲ್ಲ. ಬಾಯಿ ಬಂದ ಬೈದ್ಬಿಟ್ಟು ಆಚಾರ್ಯ, ಆಚಾರ್ಯನ ದೈತ್ಯರಂತ ಬೈದು ಹಾಕ್ಬಿಟ್ಟ. ಇವ್ರು ಮಾಡಿದ ಆರಾಮ ಆಗುತ್ತದೆ, ಆಮೇಲೆ ಉತ್ತರ ಕೊಡಲೇ ಇಲ್ಲ, ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಆರಾಮಾಗಿ. ಏನು ಎಷ್ಟು ಆಭಾಸ ಆಗಲಿಲ್ಲ ಈಗ ಆ ರೀತಿ ಇಲ್ಲದೆ, ಅದರಿಂದ ಏನಾಯ್ತು ಉಳಿದವರಿಗೆಲ್ಲ, ಆ ವಿಷಯ ಎಲ್ಲ ಹೋಯ್ತದೆ. ಆಚಾರ ಫಿಲಾಸಫಿ ಎಲ್ಲ ಬೈತಾರೆ ಅನ್ನೋ ಹೆಸರು ಮಾತ್ರ ಉಳ್ಕೊಂಡ್ಬಿಡ್ತಾರೆ. ತಿರುಗಿ ಬೈಸ್ಕೊಂಡು ಕೂತ್ಕೊಂಡ್ರು. ಅವ್ರು ಬರೋದು 10 ವರ್ಷ ಆಯಿತು, ಆರಾಮ ಏನಿಲ್ಲ. ಇಲ್ಲ ತಪ್ಪತ್ತೆ, ಜವಾಬ್ದಾರಿ ಬೇಕಲ್ಲ. ಬೈಯೋದು ಉತ್ತರ ಅಲ್ಲೇ ಇಲ್ಲ, ಯಾವಾಗ ನೆನ್ಪಿಟ್ಕೊಂಡ್ರು. ಬೈಯೋದು ಉತ್ತರ ಅನ್ಸೋದಿಲ್ಲ, ವೀಕ್ ಪಾಯಿಂಟ್ ಇದ್ದ ಮಾತ್ರ ಬೈತಾರೆ. ಯಾವಾಗ ಸ್ಟ್ರಾಂಗ್ ಪಾಯಿಂಟ್ ಇದ್ರೆ ಏನು ಮಾಡಬೇಕಾಗ, ವಿಷಯ ಹೇಳ್ಬಿಟ್ಟು ಸಾಕು, ಬೈಯೋ ನೆಸಿಟಿನೇ ಇಲ್ಲ. ಬೈದು ಬೈದು ಬೈಯೋ ಪದ್ಧತಿ ಯಾವಾಗಲೂ ಒಂದು ವಿಷಯ ನಿಶ್ಚಯ ಮಾಡೋದಿಲ್ಲ, ಪರಸ್ಪರ ದ್ವೇಷ ಅಸೂಯೆ ಜಾಸ್ತಿ ಮಾಡುತ್ತೆ ಹೊರತು ಇದು ಮಾಡದೇ. ಅದನ್ನು ತಪ್ಪು ತಿಳ್ಕೊಂಡು ಇತ್ತೀಚೆಗೆ ಬಂದ ವಾದಗಳೆಲ್ಲ ಹಿಂದೆ ಆಗಿರಲಿಲ್ಲ. ತೃತೀಯಾಂತ ಪದೋಕ್ತಂ ದ್ವಿತೀಯಂ ಅಪರೋಕ್ಷಂ ಇತಿ ಶೇಷ ಅನ್ಯಥಾ. ನೋಡಿ, ದ್ವಿತೀಯಂ ಅಪರೋಕ್ಷಂ, ಪ್ರಥಮಂ ಇದು, ದ್ವಿತೀಯಂ ಅಪರೋಕ್ಷಂ. ಅನ್ಯಥಾ ಮೊದಲನೇ ಪರೋಕ್ಷ ಅಂತ ಹೇಳಿದ್ರಿಂದ ಎರಡನೇದು ಅಪರೋ ಇರಲ್ಲ. ಎರಡರಲ್ಲಿ ಒಂದಾದ್ರೆ ಇನ್ನೊಂದು ಆಗಲೇಬೇಕಲ್ಲ. ಅದು ಏನಂತಾರೆ ಅದಕ್ಕೆ, ಹಾಂ ಪರಿಶೇಷ ನೆನ್ಪಿಟ್ಕೊಂಡಿರ್ಬೇಕು. ಹೆಸರು ಏನಂತೇಳಿ ತಕ್ಷಣ ಯಕ್ಷಿರಿ ಅನುಮಾನ, ಅದು ಅದರ ಹೆಸರು ಪರಿಶೇಷ ಅಂತೇಳಿ ಆ ಅನುಮಾನಕ್ಕೆ. ಅನ್ಯಥಾ ದುರ್ಜ್ಞಾನ ಗ್ರಹಣಂ ವ್ಯರ್ಥಂ ಸ್ಯಾದಿತಿ ಭಾವ. ಇದುವರೆಗೆ 2 ಸರ್ತಿ ಹೇಳೋ ಕಾರಣ ಇರಲಿಲ್ಲ ಅಂತ ಅರ್ಥ. ಈಗ ತದ್ಬುದ್ಧಯ ತದಾತ್ಮನ ತನ್ನಿಷ್ಠಾ ತತ್ಪರಾಯಣ ಗಚ್ಚಂತಿ ಅಪುನರಾವೃತ್ತಿ ಜ್ಞಾನ ನಿರ್ಧೂತ ಕಲ್ಮಷಾ. ತದ್ಬುದ್ಧಯ ತದಾತ್ಮನ ತನ್ನಿಷ್ಠಾ ತತ್ಪರಾಯಣ ಗಚ್ಚಂತಿ ಅಪುನರಾವೃತ್ತಿ ಜ್ಞಾನ ನಿರ್ಧೂತ ಕಲ್ಮಷಾ. ಈಗ ಅಪರೋಕ್ಷ ಜ್ಞಾನ ಅವ್ಯವಹಿತ ಸಾಧನ ಮಾಹ ತದ್ಬುದ್ಧಯಿ. ಅಪರೋಕ್ಷ ಜ್ಞಾನಕ್ಕೆ ಯಾವುದು ಅತ್ಯಂತ ಮುಖ್ಯವಾದ ಸಾಧನೆ, ಈ ಕರ್ಮಾಚರಣೆ ಎಲ್ಲ ಹೇಳ್ಬಿಟ್ಟಿದ್ದಾರೆ, ಅತಿ ಮುಖ್ಯವಾದ ಸಾಧನೆ ಯಾವುದು? ಅವ್ಯವಹಿತ ಅಂದ್ರೇನು? ವ್ಯವಹಿತ ಅಂದರೆ ವಿತ್ ಮೀಡಿಯೇಷನ್. ಅವ್ಯವಹಿತ ಅಂದ್ರೇನು? ಇಮ್ಮಿಡಿಯೇಟ್. ಅಪರೋಕ್ಷ ಜ್ಞಾನ ಇಮ್ಮಿಡಿಯೇಟ್ ಆಗಬೇಕಂದ್ರೆ ಏನು ಮಾಡಬೇಕು ಅಂದರೆ, ತದ್ಬುದ್ಧಯ ಯಾವಾಗಲೂ ದೇವ್ರ ಕಡೆ ಬುದ್ಧಿ ಇರಬೇಕು. ತದಾತ್ಮನ ಮನಸ್ಸೆಲ್ಲ ಆ ಕಡೆ ಇರಬೇಕು. ತನ್ನಿಷ್ಠಾ ನಿಷ್ಠೆ ಅಲ್ಲೇ ಇರಬೇಕು. ತತ್ಪರಾಯಣ ಎಷ್ಟು 4 ಮಾತಿದೆ, ತದ್ಬುದ್ಧಯ ತದಾತ್ಮನ ತನ್ನಿಷ್ಠಾ ತತ್ಪರಾಯಣ ಅಂಥವನು ಗಚ್ಚಂತ್ಯ ಪುನರಾವೃತ್ತಿ. ಇಲ್ಲ ಎಲ್ಲೋ ಕೇಳಿದ್ದು, ಅವ್ರು ನೀಡಿದ ಪುಸ್ತಕ ತೆಗೆದ್ರೆ ಉಪಯೋಗ ಇಲ್ಲ. ಅದೇ ಯೋಚನೆ ಮಾಡ್ತಿರ್ತಾನೋ, ತುಂಬ ಹೆಚ್ಚು ಮಾರ್ಕ್ಸ್ ತೊಗೊಳ್ಳೋನು ಏನು ಮಾಡಿರ್ತಾನೆ, ಹೆಚ್ಚು ಓದಿರ್ತಾನೆ. ರ್ಯಾಂಕಿಂಗ್ ಬರೋ ಅದೇ ತಲೆ, ಬೇರೆ ಊಟದಿಂದ ನಿಮಗೆ ನೆನಪೇ ಇರೋದಿಲ್ಲ. ಅದ ಕೂಡ ಏನಾಕಿದ್ ಏನಾಯ್ತಾ ಆಗಲಿ ಆಗಲಿ ಅಂತಿರ್ತಾನೆ. ಉಪ್ಪಾಕ್ದವ್ರು ಗೊತ್ತಾಗಲ್ಲ, ಏನಾಕ್ದವ್ರು ಗೊತ್ತಾಗಲ್ಲ, ಯಾಕೆಂದರೆ ಆ ಕಡೆ ಗಮನವೇ ಇಲ್ಲ ಅವನಿಗೆ. ಲೌಕಿಕದಲ್ಲಿ ಹಾಗಿದ್ದಾಗಲೇ ಅವನಿಗೆ ಒಳ್ಳೆ ಯಶಸ್ಸು ಬರೋದು. ಇನ್ನು ಶಾಸ್ತ್ರದ ಬಗ್ಗೆ ಬಂದಾಗ ತದ್ಬುದ್ಧಯ ಬುದ್ಧಿಯಲ್ಲಿ ಎಲ್ಲಿ ಉಪಯೋಗಿಸ್ಬೇಕು, ಎಲ್ಲೆಲ್ಲಿ ಉಪಯೋಗ ವ್ಯಾಪಾರ ಬುದ್ಧಿ ಉಪಯೋಗಿಸೋದಲ್ಲ, ಎಲ್ಲಿ ಉಪಯೋಗಿಸ್ಬೇಕು ಅದನ್ನು? ಅಥಾತೋ ಬ್ರಹ್ಮಜಿಜ್ಞಾ, ದೇವರ ತಿಳಿಯಕ್ಕೆ ಉಪಯೋಗಿಸ್ಬೇಕು. ತದಾತ್ಮನ ಮನಸ್ಸೆಲ್ಲ ಆ ಕಡೆ ಇರಬೇಕು, ಬುದ್ಧಿನೂ ಆ ಕಡೆಗೆ, ಮನಸ್ಸು ಆ ಕಡೆಗೆ. ತನ್ನಿಷ್ಠ ದೀಕ್ಷೆ ಇರಬೇಕು, ದೀಕ್ಷೆನೇ ಇಲ್ಲದೆ ಹೋದರೆ ಅರ್ಥನೇ ಇಲ್ಲ. ನ್ಯಾಯ ಯಾವುದು ಅಂತ ಗೊತ್ತಿದೆ ನ್ಯಾಯಾಧೀಶನಿಗೆ, ನ್ಯಾಯನೇ ಹೇಳಬೇಕು ಅಂತ ದೀಕ್ಷೆ ಇಲ್ಲ. ದುಡ್ಡು ಕೊಟ್ಟರೆ ನ್ಯಾಯ ಚೇಂಜ್ ಮಾಡೋದಾರೆ, ನ್ಯಾಯದ ಬಗ್ಗೆ ದೀಕ್ಷೆ, ಯಾವುದ್ರ ಬಗ್ಗೆ ದೀಕ್ಷೆ ಬಂದಾಗ ಆಯ್ತು ಅವನಿಗೆ? ದುಡ್ಡಿನ ಬಗ್ಗೆ ಅಷ್ಟೇ, ನ್ಯಾಯದ ಬಗ್ಗೆ ಅಲ್ಲ. ನ್ಯಾಯನೇ ಹೇಳ್ತೇನೆ, ಅದು ನಿಷ್ಠೆ. ಗೊತ್ತಿರೋದು ಬೇರೆ, ನಿಷ್ಠೆ ಇರೋದು ಬೇರೆ. ಗೊತ್ತಿರೋದ್ರಲ್ಲಿ ಏನಿರಬೇಕಾಗಿಲ್ಲ, ಕಳ್ಳತನ ಮಾಡಿಕೊಡೋದು, ಕಳ್ಳತನ ಮಾಡ್ತಾನೆ ಅಂದ್ರೆ ಏನರ್ಥ? ಕಳ್ಳತನ ಮಾಡಬಾರ್ದು ಇಷ್ಟೇ ಇಲ್ಲ ಅಂತ ಅರ್ಥ. ಇವತ್ತು ಓದಿದ್ರೆ ಸಾಲದು, ಏನಿರಬೇಕಾದ್ರೊಳಗೆ? ಇವತ್ತು ನಮ್ಮಲ್ಲಿ ಆಗಿರೋ ಡಿಫೆಕ್ಟ್ ಅದೇನೆ, ನಿಷ್ಠೆ ಇಲ್ಲದ ಓದು. ಓದಿಲ್ಲ ಅಂದ್ರೆ ಎಷ್ಟೋ ಅಷ್ಟೇ ಅದು ಪ್ರಯೋಜನ, ಏನೋ ಪ್ರಯೋಜನಕ್ಕೆ ಬರೋದಿಲ್ಲ. ತನ್ನಿಷ್ಠ ತತ್ಪರಾಯಣ ತತ್ಪರಾಯಣ ಹರಿರೇವ ಪರಹ, ಅದು ಒಂದೇ ಶ್ರೇಷ್ಠ. ಆ ರೀತಿ ಟೋಟಲ್ ಡೆಡಿಕೇಶನ್ ಇರಬೇಕು. ಅಂಥವ್ರು ಮಾತ್ರ ಜ್ಞಾನ ನಿರ್ಧೂತ ಕಲ್ಮಷಾಹ, ಅವರಿಗೆ ಅಪರೋಷ ಜ್ಞಾನ ಬಂದು ಎಲ್ಲ ಪಾಪ ಕಳ್ಕೊಂಡು ಅಪುನರಾವೃತ್ತಿಂ ಗಚ್ಚಂತಿ. ಅಪುನರಾವೃತ್ತಿ ಅಂದರೆ ಯಾವುದು? ಮೋಕ್ಷ. ನಚ ಪುನರಾವರ್ತತೆ ನಚ ಪುನರಾವರ್ತತೆ, ಪುನಃ ಆವೃತ್ತಿ ಅಪುನಃ ಆವೃತ್ತಿ. ಪುನಃ ಆವೃತ್ತಿ ಅಂದ್ರೇನೋ ಬರೋದು, ಪುನಃ ಅಂದರೆ ಮತ್ತೆ ಬರೋದು, ನಾ ಅಂದರೆ ಮತ್ತೆ ಬರದೇ ಇರೋದು ಅಂತ. ಅವನತ್ಪುರಕ್ಕೆ ಹೋದಂದ್ರೆ ಒಮ್ಮೆಗನ್ನ ತಿರುಗರು, ಒಂದು ಸ್ವರ, ಅದು ಸಿದ್ಧಿ. ಅದಕ್ಕೆ ಈ ಹಂತ ತಲುಪಬೇಕು. ಪ್ರಹ್ಲಾದ ಏನು ಮಾಡ್ತಾ ಇದ್ದ? ಏನು ಹೇಳಿದ್ರು ಪ್ರಹ್ಲಾದನ ಬಗ್ಗೆ? ನ್ಯಸ್ತ ಕ್ರೀಡನಕೋ ಬಾಲ ಜಡವತ್ ತನ್ಮನಸ್ತಯ ಕೃಷ್ಣಗ್ರಹ ಗೃಹೀತಾತ್ಮ ನವೇದ ಜಗದೀದೃಶ್ಯಂ. ಬೇರೆ ಕಡೆ ಗಮನನೇ ಇಲ್ಲ, ತಂದೆ ಯಾರು ಏನೇ ಮಾಡ್ಕೊಂಡು ಹೋಗಲಿ ಬರೀ ದೇವ್ರ ಕಡೆಗೆ ಮನಸ್ಸು. ಅದಕ್ಕೆ ದರ್ಶನದೇವ್ರು ಕಂಡೇ ಬಿಟ್ರು. ಅದು ಆ ಹಂತ ತಲುಪಬೇಕು. ಆ ಹಂತ ಬಂದಿಲ್ಲ ಅಂದರೆ ಇವತ್ತು ಅಕಸ್ಮಾತ್ ದೇವ್ರು ಕೊಟ್ಟರೆ ಕರೆದೆಯಲ್ಲಿ ಯಾಕೆ ಬಂದು ಅಂತ ಕೇಳೋ ಸ್ಥಿತಿಯಲ್ಲಿ ಇರ್ತೇವೆ ನಾವು. ನಾನು ಕರೆದೇ ಇಲ್ಲ ಅಂತೇಳಿ ಅದು ಆ ಮಟ್ಟಿಗೆ ಟೋಟಲಿ ಯಾಕೆ ಬರಲಿಲ್ಲ ಅನ್ನೋಷ್ಟು ಮಟ್ಟಿಗೆ ಇರಬೇಕು. ಅದು ಗಜೇಂದ್ರ ಆ ಸ್ಥಿತಿ ಬಂದಾಗ ಮಾತ್ರ ದೇವ್ರು ಕಂಡಿದ್ದು. ಮೊದಲೆಲ್ಲ ಬೇರೆ ಕಡೆ ಮನಸ್ಸು ಹಾಕಿಕೊಂಡಿದ್ದ, ಸಿಗಲಿಲ್ಲ. ಎಲ್ಲ ಬಿಟ್ಟಾವಾಗ ನಾರಾಯಣ ಕೆಲವರು ಭಗವನ್ ನಮಸ್ತೆ ಅಂತ ಟೋಟಲಿ ಸರೆಂಡರ್ ಆದಾಗ ದೇವ್ರು ಕಾಣಿಸ್ತಾ ಅದೊಂದು ಬಿಡುಗಡೆ ಮಾಡ್ತಾ. ಹೌದು, ನಿಷ್ಠ ಬೇರೆ ಆಚಾರ ಬೇರೆ. ಆಚಾರ ನಡೆಸೋದಷ್ಟೇ, ನಿಷ್ಠೆ ಇಲ್ದೇ ನಡೆಸ್ಬೋದು. ಕೆಲವು ಸಲ ಮಠಕ್ಕೆ ಹೋದಾಗ ಹಚ್ಚಿಕೊಂಡ್ಬಿಟ್ರೆ ನಿಷ್ಠೇನೂ ಅಲ್ಲ ಅದು. ಎಲ್ಲರೂ ಹೋಗ್ತಾ ತಾರೆ ಹಚ್ಕೋತಾನೆ ಅಷ್ಟೇ, ಹೊರತು ಅದೇ ಇದಲ್ಲ. ನಿಷ್ಠೆ ಅಂದರೆ ಕಮಿಟ್ಮೆಂಟ್, ಇದಾಗಲೇಬೇಕು. ಹಾಂ, ನಿಸ್ಪೃಹತೆ ಅಲ್ಲ, ಟೋಟಲ್ ಕಮಿಟ್ಮೆಂಟ್. ಅದಕ್ಕೆ ಆ ನಿಸ್ಪೃಹತೆ, ನಿಸ್ಪೃಹತೆ ಬೇರೆ, ಅದು ಆಸೆ ಇಲ್ಲದೇ ಇರೋದು. ಸ್ಪೃಹ ಅಂದರೆ ಆಸೆ, ನಿಷ್ಠೆ ಬೇರೆ. ನಿಷ್ಠಾವಂತ ತತ್ತ ತಿಳಿದಿದೆ, ಸರಿ ಸತ್ಯವನ್ನು ಹೇಳಬೇಕು ಅಂತ ಕಮಿಟ್ಮೆಂಟ್ ಇದೆ, ಅದು ನಿಜವಾದ. ಸತ್ಯ ಹೇಳಬೇಕು ಅಂತ ಯಾರಿಗೂ ಗೊತ್ತಿಲ್ಲ, ಅದು ಹೇಳಲೇಬೇಕು ಅಂತ ಹಠ ಎಷ್ಟು ಜನಕ್ಕೆ ಇರುತ್ತೆ? ಅದು ತಪ್ಪು, ಅದು ಹೇಳಲೇಬೇಕು. ಇಲ್ಲ ಹೋದರೆ ಸುಳ್ಳು ಏನು ಮಾಡಿದ್ರೆ ಹೇಳೋದೇ ಇಲ್ಲ. ಅದು ಪ್ರಾಣೈಹಿ ಕಂಠಗತೆ ಇರಲಿ, ಪ್ರಾಣ ಹೋದರೂ ಪರವಾಗಿಲ್ಲ, ಬಿಡೋದಿಲ್ಲ. ಅದನ್ನು ನಿಷ್ಠೆ ಅಂತ ಕರೀತಾರೆ. ಅದನ್ನೇ ಹೇಳಿದ್ರು, ಮನಮುಟ್ಟಿ ಪೂಜೆಯ ಮಾಡರು. ದೇವ್ರ ಪೂಜೆ ಮಾಡ್ತಿದ್ದಾರೆ, ಏನಿಲ್ಲ, ನಿಷ್ಠೆ ಇಲ್ಲ. ಆ ಕಡೆ ಯಾರೋ ಬಂದಿದ್ದಾರೆ, ಹಿಂದೋರು ಮಾಡಿದ್ದಾರೆ, ಬಿಡ್ಕೊಡೋದು. ಅಷ್ಟು ಬಿಟ್ಟು ಏನು ಕೆಟ್ಟದಾದರೆ ಕಷ್ಟ? ದೇವ್ರು ಯಾರು, ದೇವ್ರ ಬಗ್ಗೆ ಕೈ ಬಿರಿತಾರೆ, ಕಾಲು ಬಿರಿ, ಇದೇ ನಮಗೆ ಗೊತ್ತಿರುತ್ತೆ ಹೊರತು ಮೋಕ್ಷ ಕೊಡ್ತಾರೆ ಯೋಚನೆ ಇರೋದಿಲ್ಲ. ಕೈ ಕಾಲು ಬಿರಿತಾನೆ, ಮನೆ ಹಾಳು ಮಾಡಿಬಿಡ್ತಾನೆ ದೇವರು, ಬಾಡಿ ಕಟ್ಟವನು, ಅದಕ್ಕೊಂದಿಷ್ಟು ನೀರು ಹಾಕಿಬಿಟ್ರೆ ನಿಶ್ಚಿಂತ, ಸುಮ್ಮನೆ ಇರ್ತಾನೆ ತಿಳ್ಕೊಂಡ್ಬಿಟ್ರೆ ಹೋಯ್ತು. ಮನಸ್ಸು ಪೂರ್ತಿ ಮಾಡೇ ಮಾಡ್ತೇನೆ, ಯಾರೂ ಇಲ್ಲ ನೋಡಲಿಕ್ಕೆ, ತಾನೊಬ್ಬನೇ ಧರ್ಮಾಚರಣೆ ಮಾಡ್ತಾನೆ. ಯಾರು ನೋಡೋರಿದ್ರೆ ಅಲ್ಲ, ಯಾರು ಕಾಡಲ್ಲಿದ್ದಾನೆ, ಯಾರು ಏನು ತಿಂದರೆ ಯಾರು ಕೇಳಾಗಿಲ್ಲೇ ಇಲ್ಲ. ಇಷ್ಟ ನಿಶ್ಚಿಂತ ಪದಾರ್ಥ ತಿನ್ನಕ್ಕೆ ಹೋಗೋದಿಲ್ಲ, ಪ್ರಸಂಗ ಬಂದರೆ ಪ್ರಾಣ ಬೇಕಾದ್ರೆ ಬಿಡ್ತಾನೆ. ಅದು ನಿಷ್ಠೆ, ಅದಕ್ಕೆ ಪ್ರಹ್ಲಾದ ಹಾಕ್ತಾನೆ ಮಾಡಿದ್ದು. ಕೊಲ್ಲಕ್ಕೆ ಹೋಗ್ರಿ, ಇದು ಮಾಡಲಿ, ಏನೇ ಮಾಡಲಿ, ಏನು ಬಿಡಲಿಲ್ಲ ಆತ, ಇನ್ನೂ ಜಾಸ್ತಿ ಮಾಡ್ಕೋತಾ ಹೋದ. ಇದು ಮಾಡಿದಾಗೆಲ್ಲ ಏನು ಮಾಡ್ತಾ ಇದ್ದ ಆತ? ಇನ್ನೂ ಹೆಚ್ಚು ಹಠ ತೋರಿಸ್ತು. ಇವನ ಹಠ ಈ ಕಡೆ, ಅವನ ಹಠ ಜಾಸ್ತಿ ಆಗ್ತಾ ಹೋಯಿತು. ಇವನ ಹಠ ಜಾಸ್ತಿ ಆಗಿ ಆಗಿ ನರಸಿಂಹದೇವರು ಕಂಡ್ರು, ಅವನ ಹಠ ಜಾಸ್ತಿ ಆಗಿ ಆಗಿ ಅವನು ಕೊಂದುಬಿಟ್ರು. ಇಬ್ಬರು ಕ್ಲೈಮ್ಯಾಕ್ಸ್ಗೆ ಹೋದರು. ಅದಕ್ಕೆ ದ್ವೇಷನೂ ಕ್ಲೈಮ್ಯಾಕ್ಸ್ಗೆ ಹೋಗ್ತದೆ, ಭಕ್ತಿನೂ ಕ್ಲೈಮ್ಯಾಕ್ಸ್ಗೆ ಬರಬೇಕು. ದುರ್ಯೋಧನಾದಿಗಳ ದ್ವೇಷ ಬೆಳೀತಾ 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 ಹೋಗ್ತಾ, ಅವ್ರ ಸಾಧನೆ ಅದು. ಭಕ್ತಿ ಬೆಳೆಯೋದು ಸಜ್ಜನರ ಸಾಧನೆ, ದ್ವೇಷ ಬೆಳೆಯೋದು ದುರ್ಜನರ ಸಾಧನೆ. ಅದಕ್ಕೆ ಆ ಸಾಧನೆಯಲ್ಲಿ ಹೋಗೋದು. ದ್ವೇಷ ಯಾವಾಗ ನಮಗೆ ದ್ವೇಷ ಬರುತ್ತೆ ದೇವರಲ್ಲಿ? ಒಬ್ಬರಲ್ಲಿ ದ್ವೇಷ ಯಾವಾಗ ಬರುತ್ತೆ ನಮಗೆ? ದೋಷ ಕಂಡಾಗ. ದೇವರಲ್ಲಿ ಏನಿಲ್ಲ ಅಂದಮೇಲೆ ಏನು ಬರೋ ಚಾನ್ಸ್ ಇಲ್ಲ, ದ್ವೇಷ ಬರಲೇಕೂಡ್ದು, ಅದು ಇಂಪಾರ್ಟೆಂಟ್. ಮತ್ತು ಪ್ರೀತಿ ಯಾವಾಗ ಬರುತ್ತೆ? ಗುಣ ಕಂಡಾಗ. ದೇವರಲ್ಲಿ ಏನಿದೆ? ಬರೀ ಗುಣಗಳು, ಅಂದರೆ ಪ್ರೀತಿ ಬರಲೇಬೇಕು. ಇದು ಸಿಂಪಲ್ ಅದು. ಆದ್ದರಿಂದ ಅದನ್ನ ಅರ್ಥ, ದೇವರ ಗುಣನ ಯಾತಕ್ಕೆ ಯಾತಕ್ಕೆ ಆಚಾರ ಖಂಡ ಮಾಡ್ತಾರೆ ಬೇರೆ ಮತಗಳನ್ನು ಅಂತ ತಿಳ್ಕೊಂಡ್ರೆ, ದೋಷ ಹೇಳುತ್ತೆ ದೇವ್ ಬ್ರಹ್ಮಕ್ಕೆ ದೋಷ ಹೇಳಿದಾಗಾಯ್ತು, ದೇವರ ದ್ವೇಷಕ್ಕೆ ಕಾರಣ ಆಗುತ್ತೆ. ಅದಕ್ಕೇನು ಮಾಡಿದ? ಖಂಡನೆ ಮಾಡ್ತಾ ಬಂದರು. ಯಾರೋ ಆರೋಪ, ದೊಡ್ಡ ಬಹಳ ಗೌರವಸ್ಥರಿದ್ದರು, ಅಪಖ್ಯಾತಿ ತದ್ದು ಉಳಿದವರು ಗೌರವ ಕಡಿಮೆ ಆಯಿತು. ಇನ್ನೊಬ್ಬರು ಅಪಖ್ಯಾತಿ ತೆಗೆದುಹಾಕಿದ, ಆ ಮತ್ತೆ ಗೌರವ ಹೋಗುತ್ತೆ. ಕೃಷ್ಣ ತಡಬೇಕೇನೆ ಸೆವಂತಕ್ಕೆ ಮಾಡಿ ಕಳ್ಳ ಅಂತ ಹೇಳಿದ ಕೃಷ್ಣ ಏನು ಮಾಡ್ತಾನೆ? ಅದನ್ನು ಪರಿಹಾರ ಮಾಡ್ತಾನೆ, ನಾನು ಕದ್ದಿಲ್ಲ ಅಂತ ತೋರಿಸ್ಕೊಡ್ತಾನೆ. ಇಲ್ಲವ್ರು ಏನಾಗ್ತಿತ್ತು? ಆ ಮಟ್ಟಿಗೆ ಕೃಷ್ಣ ಏನು ಮಾಡ್ದ? ಒಂದು ಏನೋ ಪಾಪ ಚಿಕ್ಕ ವಯಸ್ಸು ಟೆಂಪ್ಟ್ ಆದ ಸೆವಂತಕ್ಕೆ, ಆಮೇಲೆ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡ್ಬಿಟ್ಟ. ಆಗಂತೂ ಸ್ವಲ್ಪ ಏನು ಮಾಡ್ಕೊಂಡ ಕಲ್ಪ, ಆಮೇಲೆ ಸ್ವಲ್ಪ ಬುದ್ಧಿ ಬಂದಾಗ ಆಯ್ತು ಕೃಷ್ಣನಿಗೆ, ಆಸೆ ಬಿಟ್ಟು ಬಿಟ್ಟ ಅಂತ ಹೇಳಿದರೆ, ದೇವರಿಗೆ ದೋಷ ಇತ್ತು ಹೋಯಿತು ಅಂತ ಆಯ್ತು, ಅವ್ರ ದೋಷ ಇರಲಿಲ್ಲ ಅಂತಾಗಲಿಲ್ಲ. ದೋಷ ಇಲ್ಲವೇ ಇಲ್ಲ ಅಂಬೋದು ಗಟ್ಟಿ ಮಾಡ್ಕೋಬೇಕು. ಶಾಸ್ತ್ರ ಓದೋ ಉದ್ದೇಶನೇ ಅದು. ದೇವ್ರಿಗೆ ದೋಷ ಇಲ್ಲ ಅಂಬೋದು ಎಲ್ಲ ಅಷ್ಟೇದಲ್ಲೂ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ನಿರ್ಣಯ ಬರೆದಿತ್ತು. ಗುಣಪೂರ್ಣತ್ವಕ್ಕೆ ಧಕ್ಕೆ ಬರಬಾರ್ದು, ಮತ್ತು ದೋಷಪೂರ್ಣ ಅಂತ ಯಾವ ಕಾಲಕ್ಕೆ ಹೇಳಬಾರ್ದು. ಅದು ಶಾಸ್ತ್ರದ ಮುಖ್ಯವಾದ ಸಾರಾಂಶ. ನಾರಾಯಣಂ ಗುಣೈಸರ್ವೈಹಿ ಉದೀರ್ಣಂ ದೋಷವರ್ಜಿತಂ, ಇದೇ ಶಾಸ್ತ್ರಾರ್ಥ. ಆಮೇಲೆ ಏನು ಮಾಡೋದು? ಜ್ಞೇಯಂ ತಿಳ್ಕೋಬೇಕು, ಅಲ್ಲಿಗೆ ಹೋಗ್ಬೇಕು. ಇಷ್ಟೇ ನಾಲ್ಕು ಪಾಯಿಂಟ್. ಗುಣಪೂರ್ಣ ದೋಷ ದೂರ ಯಾರೋ ಅವನು ತಿಳಿಬೇಕು, ಅಲ್ಲಿ ನಾವು ಹೋಗಬೇಕು. ಅದೇ ಶಾಸ್ತ್ರದ ಒಟ್ಟು ತಾತ್ಪರ್ಯ ಅಷ್ಟೆ. ಅಪರೋಕ್ಷ ಜ್ಞಾನ ವ್ಯವಹಾರ ತತ್ಪರಾಯಣ, ತತ್ ಪರ, ತತ್ ಅಂದ್ರೆ ಪರಮಾತ್ಮ, ಪರಮಾತ್ಮನ ಅವನೇ ಪರಾಯಣ, ಏನಂದ್ರೆ ಆಶ್ರಯ. ದೇವರೇ ಗತಿ ನಮಗೆ, ಹರಿರೇವ ಜಗತ್ ಪಿತೃ ಮಾತ್ರ ಗತಿ, ಅವರವರ ದೇವರೇ ಗತಿ ನಮಗೆ, ಕಾಪಾಡೇ ಕಾಪಾಡ್ತಾನೆ. ಹಾಪ ಇವನು ದೇವರಿಂದ ಕೈ ಬಿಟ್ಟು ಬಿಟ್ಟ ಬೇರೆ ಹತ್ರ ಹೋಗೋಣ ಆ ಥರ ಬರಬಾರ್ದು, ದೇವರೇ ಕಾಪಾಡ್ತಾನೆ ಅಂತ ಭಾವನೆ ಇರಬೇಕು. ಅವರು ಮುಂದೆ ಹೇಳ್ತಾರೆ, ವಿದ್ಯಾವಿನ ತದ್ಬುದ್ಧಿತ್ವಾಧಿಕಂ ಯದಿ ಅಪುನರಾವೃತ್ತಿ ಸಾಧನತ್ವೇನ ಉಚ್ಯತೆ ತದ ಅಪರೋಕ್ಷ ಜ್ಞಾನಾದೇವ ಮೋಕ್ಷ ಇತಿ ಕಥಃ ಪಕ್ಷ ಅತಃ ತದ್ಬುದ್ಧಯೋ ಜ್ಞಾನ ನಿರ್ಧೂತ ಕಲ್ಮಷ ಇತಿ ಜ್ಞಾನ ಸಾಧನತ್ವೇನ ತದ ಸತ್. ನೀವು ತದ್ಬುದ್ಧಿಗಿದ್ಬುದ್ಧಿ ಇದ್ದರೆ ಪರಮಾತ್ಮ ಮೋಕ್ಷ ಕೊಡ್ತಾನೆ ಅಂತ ಹೇಳಿದರೆ, ಅದು ಅಪರೋಕ್ಷ ಜ್ಞಾನ ಬೇಕು ಅಂತ ಹೇಳಿದ್ರಲ್ಲ ಅಂತ ಕೇಳಿದರೆ, ಅಪರೋಕ್ಷ ಜ್ಞಾನನೇ ವಿವರಣೆ ಮಾಡ್ತಿದ್ದೇವೆ ಅಂತ ಹೇಳ್ತಾ, ಅಪರೋಕ್ಷ ಜ್ಞಾನದ ಸ್ಥಿತಿ ಹೀಗಿರುತ್ತೆ ಅಂತ ಅರ್ಥ. ಅದಕ್ಕೆ ಇಲ್ಲವರು ಏನಾಯ್ತು, ಅಪರೋಕ್ಷ ಜ್ಞಾನಕ್ಕೆ ಮೋಕ್ಷ ಕೊಡ್ತಾನೆ ಅಂತ ಹೇಳೋದು, ಅವನು ಬುದ್ಧಿ ಹಾಕಿದ್ರೆ ಮೋಕ್ಷ ಕೊಡ್ತಾನೆ ಅಂತ ಹೇಳೋದು. ಮತ್ತು ಬುದ್ಧಿ ಹಾಕೋ ಪ್ರೋಸೆಸ್ಸೇ ಬೇರೆ, ಜ್ಞಾನದ ಪ್ರೋಸೆಸ್ಸೇ ಬೇರೆ, ಇನ್ನೊಂದು ದಾರಿ ಆಯ್ತಲ್ಲ ಅಂತ ಹೇಳಿ, ಇನ್ನೊಂದು ದಾರಿ ಅಲ್ಲ, ಅದೇ ದಾರಿಯಲ್ಲಿ ವಿವರಣೆ ಮಾಡ್ತಿದ್ದಾರೆ ಅಂತ ಅರ್ಥ. ಅಪರೋಕ್ಷ ಜ್ಞಾನ ಬಂದಾಗ ಆ ಕಡೆಗೆ ಗಮನ ಇರುತ್ತಲ್ಲ ಹಾಗೆ. ತದಸತ್ ಜ್ಞಾನೇನ ಐತಿ ಪರೋಕ್ಷ ಜ್ಞಾನ. ಇನ್ನು ಮಠಗಳಿಗೆ ಹೋಗಿರ್ತಾರೆ, ಊಟ ಬಡಿಸ್ತಾ ಇರೋ ಲೇಟ್ ಆಗಿರುತ್ತೆ, ಮಾತಾಡ್ತಾ ಕೂತಿರ್ತಾರೆ, ಕೂತಾಗಲೂ ನೋಡ್ತಾ ಇರ್ತಾರೆ, ಯಾರು ಲೋಟ ತೊಗೊಂಡೋಗೋದು ಎಲೆ ತೊಗೊಂಡೋಗೋದು ನೋಡ್ತಾ ಇರ್ತಾರೆ. ಆ ಕಡೆ ಗಮನ ತಕ್ಷಣ ಇದ್ದೋಡೆ ಮಾತು ತಿಳಿಸಿ ಹೊಡೆಬಿಡ್ತಾರೆ. ಆ ಕಡೆ ಏನು ಮಾತುಗಳೆಲ್ಲ ಉದ್ದೇಶ ಏನಿರುತ್ತೆ, ಅಲ್ಲಿವರೆ ಟೈಮ್ ಪಾಸ್ ಅಷ್ಟೇ, ಗಮನ ಎಲ್ಲ ಆ ಕಡೆಗೆ ಇರುತ್ತೆ. ಇನ್ನು ಎತ್ತೇ ಬಂದರೂ ಆಮೇಲೆ ಮಾತಾಡೋದು ಹೋಗ್ಬಿಡ್ತಾರೆ. ಆ ಥರ ಗಮನ ಲೌಕಿಕದಲ್ಲಿ ಇದ್ರೂ ಕೂಡ ಹೇಗಿರಬೇಕು, ದೇವ್ರ ಕಡೆ ಗಮನ ಇಟ್ಟಿರಬೇಕು. ಅದು ಆ ತದ್ಬುದ್ಧಯ ತದಾತ್ಮಾನ ಹಾಗೆ ತತ್ಪ. ನೀವು ಮಾತಾಡ್ತಾ ಮಾತಾಡ್ತಾರೆ ಊಟ ಆಗಿ ಹೋಗ್ಬಿಡ್ರಿ, ಗೊತ್ತಾಗಲಿಲ್ಲ ತರತ್ತಾರ ಏನು ಮಾಡಿದೆ ಅನ್ನೋದಲ್ಲ ಗಮನ. ಅಲ್ಲಿ ಆ ಪರ್ಪಸ್ಸೇ ಮೇನ್ ಪರ್ಪಸ್ ಅದಾದ್ರಿಂದ ಏನು ಮಾಡಿದ್ರು ಬಿಡೋದಿಲ್ಲ. ಜ್ಞಾನೇನ ಇ ಪರೋಕ್ಷ ಜ್ಞಾನಸ್ಯ ಅಪರೋಕ್ಷ ಜ್ಞಾನ ಸಾಧನತ್ವೇನ ಮುಕ್ತತ್ವಾದಿತ್ಯ ಅಪರೋಕ್ಷ ಇತಿ ಸತ್ಯಂ. ಪರೋಕ್ಷ ಜ್ಞಾನಂ ಅಪರೋಕ್ಷ ಜ್ಞಾನ ಸಾಧನಂ ಕಿಂತು ವ್ಯವಹಿತಂ ನಹಿ ಶ್ರವಣ ಮನನ ಅನಂತರಮೇವ ಅಪರೋಕ್ಷ ಜ್ಞಾನ ಉತ್ಪದ್ಯತೆ ಇದಂತೂ ಅವ್ಯವಹಿತ ಸಾಧನ ಮಾಹ. ಶ್ರವಣ ಮಾಡ್ದ ಮನನ ಮಾಡ್ದ ಅಪರೋಕ್ಷ ಜ್ಞಾನ ಬರಲಿಲ್ಲ ಇನ್ನೂ ಕೂಡ. ಇದು ತದ್ಬುದ್ಧಯ ಈ ಸ್ಥಿತಿ ಬರಬೇಕು. ಶ್ರವಣ ಮನನ ಅಂಥೇಳಿ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಬಂದ್ಬಿಡ್ಬೇಕು. ಅದೇ ಧ್ಯಾನಕ್ಕೆ ಕನ್ವರ್ಟ್ ಆಗುತ್ತೆ. ಅದು ಆ ಸ್ಥಿತಿನ ಏನಂತ ಕರೀತಾರೆ, ಧ್ಯಾನ. ಎದ್ದಾಗ ಮಾಡೋದು ಮನೆ ಧ್ಯಾನ, ಕೂತ ಮಾಡಿದರೆ ಧ್ಯಾನ, ಉಳಿದೊತ್ತು ಮುಗಿದ ಕೆಲಸ ಮಾಡ್ತಾ ಮಾಡ್ತಾ ಧ್ಯಾನ ಮಾಡ್ತಾರೆ, ತದ್ಬುದ್ಧಯ ತದಾತ್ಮಾನ. ಆ ಕೆಲಸ ಮಾಡ್ತಾನೆ ಆ ಕಡೆ ಇದ್ಬಿಟ್ಟಿದ್ದಾರೆ. ವಿದ್ಯಾ ವ್ಯವಹಿತ ಅಂದರೆ ಒಂದು ಗ್ಯಾಪ್ ಇದೆ ಇನ್ನೊಂದು, ಇಮ್ಮಿಡಿಯೇಟ್ ಅಂಡ್ ಮೀಡಿಯೇಟ್. ಇಮ್ಮಿಡಿಯೇಟ್ ಅಂದ್ರೇನು, ಇಮ್ಮಿಡಿಯೇಟ್ ಅಂದ್ರೆ ಏನರ್ಥ, ವಿಥೌಟ್ ಎನಿ ಮೀಡಿಯೇಷನ್, ಗೊತ್ತಾಯ್ತಾ, ಡೈರೆಕ್ಟ್ ಅಂತ ಅರ್ಥ. ಆಮೇಲೆ ಮೀಡಿಯೇಟ್ ಅಂದರೆ ಇಂಡೈರೆಕ್ಟ್ ಅಂತ ಅರ್ಥ. ಸೊ ಇಂಡೈರೆಕ್ಟ್ ಡೈರೆಕ್ಟ್ ಸಾಧನೆ ಅಂದರೆ ಈ ಸ್ಥಿತಿ ಬರಬೇಕು. ಸತ್ಯಂ ಪರೋಕ್ಷ ಜ್ಞಾನಂ ಅಪರೋಕ್ಷ ಜ್ಞಾನ ಸಾಧನಂ ಆಯಿತು. ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಕವಿಹಸ್ತಿನಿ ಶುನಿಚೈವ ಶ್ವಪಾಕೇ ಚ ಪಂಡಿತಾ ಸಮದರ್ಶಿನಃ. ಅದನ್ನೇ ವಿವರಣೆ ಮಾಡ್ತಾರೆ ಯಾವ ರೀತಿ ಅಂದರೆ, ಈ ರೀತಿ ಇರ್ತಾನೆ ಅವನು ಅಂತ ಹೇಳೋದಕ್ಕೆ. ಒಂದು ಅಪರೋಕ್ಷ ಸಮಾಧಿ ಸ್ಥಿತಿಯಲ್ಲಿದ್ದಾಗ ಹೇಗಿರ್ತಾನೆ, ಅವನು ಹೇಗೆ ನಡ್ಕೋತಾನೆ ಆಯ್ತು, ಈಗ ಹೇಗೆ ಅವನ ಅಪ್ರೋಚ್ ಇರುತ್ತೆ ಅಂದರೆ ಹೇಳ್ತಾರೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಶುನಿ ಚ ಏವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ. ವಿದ್ಯಾ ವಿನಯ ಸಂಪನ್ನೆ, ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣ ಕಂಡ, ಗೊತ್ತಾಯ್ತಾ, ಅವನು ನೋಡಿದ ತಕ್ಷಣ ಅದರಲ್ಲಿ ದೇವರನ್ನು ಚಿಂತನೆ ಮಾಡ್ದ. ಅದೇ ರೀತಿ ಗವಿ ಗೋ ಬಂತು, ಅದರಲ್ಲೂ ದೇವರಿದ್ದಾನೆ. ಹಸ್ತಿನಿ ಆನೆ ಬಂತು, ಅದರಲ್ಲೂ ದೇವರಿದ್ದಾನೆ. ಶುನಿ ನಾಯಿ ಬಂತು, ಡೊಂಕು ಬಾಲದ ನಾಯಕರೇ ಬಂತಲ್ಲ, ಅದರಲ್ಲೂ ನಾಯಿ ದೇವರಿದ್ದಾನೆ. ಶಪಾಕ ಒಬ್ಬ ಶಪಾಕ ಚಂಡಾಲ ಬಂದು, ಅವನಲ್ಲೂ ದೇವರಿದ್ದಾನೆ. ಆದರೆ ದೇವರು ಹೇಗಿದ್ದಾನೆ ಅಂದರೆ, ಸಮದರ್ಶಿನಃ, ಎಲ್ಲರಲ್ಲೂ ದೇವರು ಒಂದೇ ರೀತಿ ಇದ್ದಾನೆ. ದೇವರು ಎಲ್ಲ ಕಡೆ ಇದ್ದಾಗಲೂ ಕೂಡ ನೋಡಿ, ಇದೇನಿದು ಬ್ರಾಹ್ಮಣ ಪವಿತ್ರ, ಶಪಾಕ ಅಪೋಸಿಟ್ಟು, ಗೋ ಪವಿತ್ರ, ಶುನಿ ನಾಯಿ ಅಸಹ್ಯ. ಆದರೆ ದೇವರು ಎಲ್ಲ ಕಡೆ ಇದ್ದ ಮಾತ್ರಕ್ಕೆ ಅವನಿಗೆ ಮೈಲಿಗೆ ಇತ್ಯಾದಿಗಳಿಲ್ಲ. ಇವತ್ತು ನಮಗೆ ನಾಯಿ ಮುಟ್ಟಿದ್ರೆ ಮೈಲಿಗೆ ಆಯಿತು, ದೇವರು ನಾಯಿ ಒಳಗೆ ಇರ್ತಾನೆ, ಮೈಲಿಗೆ ಇಲ್ಲ. ಬರೀ ನಾಯಿ ಮುಟ್ಟಿದ್ರೆ ನಮಗೆ ಮೈಲಿಗೆ, ನೋಡಿದರೆ ಮೈಲಿಗೆ ಕೆಲವು ಸಲ, ಆದರೆ ದೇವರು ಒಳಗೆ ಇದ್ದರೂ ಮೈಲಿಗೆ ಇಲ್ಲ. ಅದು ಸತ್ರ ಸಮಾಧಾನ ಪಂಡಿತ್ ಪರಮಾತ್ಮನ ಸಾಮ್ಯಕ್ಕೆ ಎಂದು ಏನಾಗೋದಿಲ್ಲ, ಅಫೆಕ್ಟ್ ಆಗೋದೇ ಇಲ್ಲ. ಏನು ಅನುಸಂಧಾನ ಅಂದರೆ, ಅದು ಅಂದರೆ ಅದು ಉಪಾಸನೆ ಬೇರೆ, ಅನುಸಂಧಾನ ಬೇರೆ. ಉಪಾಸನೆ ಬೇರೆ, ಅನುಸಂಧಾನ ಬೇರೆ. ಹೌದ, ಇಲ್ಲಿ ಕರೆಂಟ್ ಇದೆ ಅಷ್ಟೇ. ಅನುಸಂಧಾನ ಉಪಯೋಗ ಮಾಡ್ಕೊಳ್ಳೋದು ಅನುಸಂಧಾನ, ಉಪಾಸನೆಗೆ ತುಂಬ ವ್ಯತ್ಯಾಸ ಇದೆ. ಕರೆಂಟ್ ಇದೆ ಅಷ್ಟು ತಿಳ್ಕೊಂಡ್ರೆ ಬೋಧೋಯ್ತು, ಅದು ಹೇಗೆ ಅವೈಲ್ ಮಾಡ್ಕೋಬೇಕು ಅದು ಉಪಾಸನೆ, ಗೊತ್ತಾಯ್ತಾ. ಅದನ್ನು ಮಾಡಬೇಕಾದ್ರೆ ನೀಚ ಅಧಿಷ್ಠಾನದಲ್ಲಿ ಮಾಡಬಾರ್ದು. ಯಾವ ಅಧಿಷ್ಠಾನದಲ್ಲಿ ಮಾಡಬೇಕು, ಉಚ್ಚಾಧಿಷ್ಠಾನ. ಮಗನಲ್ಲಿ ದೇವರಿದ್ದಾನೆ, ತಂದೆಯಲ್ಲೂ ದೇವರಿದ್ದಾನೆ, ಗೊತ್ತಾಯ್ತಾ. ತಂದೆಯಲ್ಲಿ ದೇವರಿದ್ದಾನೆ, ನಮಸ್ಕಾರ ಆದ್ಮೇಲೆ ಪೂಜೆ ಮಾಡಬೇಕು. ಮಗನಲ್ಲಿ ದೇವರಿದ್ದಾನೆ, ನಮಸ್ಕಾರ ಮಾಡಾಗಿಲ್ಲ ಅಲ್ಲಿ, ಯಾಕೆ ನೀಚಾಧಿಷ್ಠಾನ. ಅರ್ಥ ಆಯ್ತಾ, ಮಗನ ಇದು ದುಷ್ಟರಲ್ಲಿದ್ದಾನೆ, ದೇವರಿದ್ದಾನೆ ಆದರೆ ಪೂಜ್ಯತ್ವೇನೇ ಇಲ್ಲ, ಗೊತ್ತಾ, ಅಧಿಷ್ಠಾನ ಬೇರೆ. ಅದನ್ನೆಲ್ಲ ಹೇಳ್ಬೇಕಾದ್ರೆ ಮಿಂದೆ ಬರ್ಗೀತಾ ನಿಮ್ಗೆ ಅಷ್ಟೋ ಬರುತ್ತೆ, 7ನೇ ಅಧ್ಯಾಯದಲ್ಲೇನೆ ಇದರಲ್ಲೇ ಬರುತ್ತೆ. ಮುಂದೆ ಹೇಳ್ಬೇಕಾದ್ರೆ ಅಂದರೆ ಗಂಧದಲ್ಲಿ ದೇವರಿದ್ದಾನೆ, ಸುಗಂಧದಲ್ಲಿ ದೇವರಿದ್ದಾನೆ, ದುರ್ಗಂಧದಲ್ಲೂ ದೇವರಿದ್ದಾನೆ. ಸುಗಂಧದಲ್ಲಿ ದೇವರಿದ್ದಾನೆ ಅಂದರೆ ಅದನ್ನು ನಾವು ತಗೊಂಡು ದೇವರಿಗೆ ಅರ್ಪಣೆ ಮಾಡಬೇಕು. ದುರ್ಗಂಧದಲ್ಲಿ ದೇವರಿದ್ದಾನೆ, ದುರ್ಗಂಧ ತ್ಯಾಗ ಮಾಡಬೇಕೆ ಹೊರತು ದೇವರಿರೋ ನಿಶ್ಚಯ. ಏನಲ್ಲ ಅಲ್ಲಿ ತ್ಯಾಜ್ಯ, ಅದು ಪೂಜ್ಯತ್ವೇನೇ ಇಲ್ಲ. ಅಂದರೆ ಆ ವಸ್ತು ನಿಷಿದ್ಧವಾದ್ದರಿಂದ ಪರಮಾತ್ಮನ ಪೂಜ್ಯತ್ವ ನಮಗೆ ಉಪಯೋಗಕ್ಕೆ ಬರೋದಿಲ್ಲ. ಯಾಕಿರ್ಬೇಕು, ಸತ್ತೋಗುತ್ತೆ ಅದಿಲ್ಲದ ಹೋದರೆ. ಗೊತ್ತಾಯ್ತಾ, ನಿಷಿದ್ಧ ಮನೆಯಲ್ಲಿ ಸೂರ್ಯ ಎಲ್ಲರ ಮನೆಗೆ ಬೆಳಕು ಕೊಡ್ತಾನೆ ಇಲ್ಲ? ಕೆಟ್ಟವ್ರ ಮನೆ ಬೆಳಕಾಗಿ ಕೊಡಬೇಕು ಅಂತ ಕೇಳಿದರೆ, ಸೂರ್ಯ ಬೆಳಕು ಕೊಡ್ತಾನೆ, ಅವನು ಮಿಸ್ ಯೂಸ್ ಮಾಡ್ಕೊತಾನೆ ಅಷ್ಟೇ. ಅವನು ಒಳ್ಳೆಯವನು ಒಳ್ಳೆ ರೀತಿ ಬೆಳಕು ಕೊಡ್ತಾನೆ, ಅದು ದೃಷ್ಟಾಂತ ಕೊಡ್ತಾರೆ. ಸೂರ್ಯ ಎಂದೂ ಕೂಡ ಬೆಳಕು ಬಿಡ್ಬೇಕಾದ್ರೆ ಯಾರ ಮನೆ ಅಂತ ನೋಡ್ಕೊಂಡು ಬಿಡೋದಿಲ್ಲ. ಅದೇ ರೀತಿ ದೇವರು ಪಟಕ್ ಎಲ್ಲರನ್ನೂ ಹಾಗೆ ಮಾಡ್ತಾನೆ. ಆದರೆ ಉಪಯೋಗ ಮಾಡ್ಕೊಂಡವರು, ಅದು ಬೋಲಕ್ಕೆ ಉಪಯೋಗ ಮಾಡಿರ್ತಾರೆ, ಕಳ್ಳತನಕ್ಕೆ ಉಪಯೋಗ ಮಾಡ್ಕೊಂಡವರು ಇರ್ತಾರೆ. ಅವರ ಸಾಧನೆ ಅಷ್ಟೇ. ಶಿವನಿ ಚೈವ ಪರಮೇಶ್ವರ ಸ್ವರೂಪಾಣ ಸ್ವರೂಪಾಣ ಸರ್ವತ್ರ ಸಾಮ್ಯ ದರ್ಶನಂಚ ಅಪರೋಕ್ಷ ಜ್ಞಾನ ಸಾಧನಮಿತಿ ಆಶಯವಾನಾಹ ವಿದ್ಯೇತಿ. ಪರಮೇಶ್ವರ ಸ್ವರೂಪಾಣ ಸರ್ವತ್ರ ಸಾಮ್ಯ ದರ್ಶನಂ, ಪರಮಾತ್ಮನ ರೂಪಗಳು ಎಲ್ಲ ಕಡೆ ಒಂದೇ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋದು ಅಪರೋಕ್ಷ ಜ್ಞಾನಕ್ಕೆ ಸಾಧನ ಅಂತ ಹೇಳ್ತಾರೆ. ಅಪರೋಕ್ಷ ಜ್ಞಾನಕ್ಕೆ ಸಾಧನ ಅನುಸಂಧಾನ ಬರದೆ ಹೋದರೆ ನಮ್ಮಲ್ಲಿ ಆ ರೀತಿ ಮಾಡಿ ಮಾಡಿ ಜನ ದೂರ ಆಗಿಬಿಟ್ಟಿದ್ದು. ಹೇ ದೂರವು ಶಾಸ್ತ್ರವು ದೂರ, ಹೇ ದೂರವು, ಏ ಬರ್ತೇನೆ ಬಂತ ಅದರೊಳಗೆ. ಈಗ ಯಾವನು ಎಷ್ಟು ವಿವೇಕ ಇರಬೇಕು ಅಂತ ಅವನ ಕಡೆ ಕೂತಿದ್ದ, ಇನ್ನೊಬ್ಬನು ಯಾವನೋ ಬಂದು ಕೂತ್ಕೊಂಡ, ಅವನು ಮಡಿ ಗಿಡಿ ಇಲ್ಲ ಅಂತ ಗೊತ್ತಿ ಅವನಿಗೆ. ಹೇಗೆ ಬಿಹೇವ್ ಮಾಡೋಕೆ ಗೊತ್ತ ಇವನು, ಅವನು ನಿಮಿಸ್ಕರಿಸ್ಲಿಕ್ಕೆ ಹೋಗಬಾರ್ದು, ತಾನೇ ಬೇರೆ ಕಡೆ ಹೋಗ್ಬಿಡ್ದು, ಅದು ಜಾಣತನ ಅದು. ಅವಾಗ ಅವ್ರಿಗೇನಾಗುತ್ತೆ, ಸಂಕೋಚ ಆಗುತ್ತೆ, ನನ್ನಿಂದ ಅವ್ರು ಎದ್ದು ಅನಿಸುತ್ತೆ, ಎಬುಸಿರು ಸಿಟ್ಟು ಬರುತ್ತೆ. ಗೊತ್ತಾಯ್ತು, ಆ ರೀತಿ ಮಾಡಿಕೊಂಡಾಗ ಧರ್ಮನೂ ಉಳಿತು, ಆ ಧರ್ಮನೂ ಅನುಚಾರಣೆ ಇನ್ನೊಬ್ಬನಿಗೆ ಎಜುಕೇಟಿವ್ ಆಯಿತು. ಅದೇನು ಒದ್ದು ಹೊರಗೆ ಹಾಕು ಅಂತಾನೆ, ಅವ್ನು ಇವನು ಒದ್ದು ಹಾಕ್ದೆ ಅವ್ನು ಶುರು ಮಾಡ್ತಾನೆ. ಅದು ಅಪ್ರೋಚ್ ಇಲ್ಲ ಅವನಿಗೆ, ಅದು ಅರ್ಥ ಮಾಡ್ಕೊಳ್ಳಿಲ್ಲ ವಾಕ್ಯನ. ಅಲ್ಲೇ ದೇವರಿದ್ದಾನೆ, ಆದರೆ ಮುಟ್ಟಿಕೊಳ್ಳೋಕೆ ಬರೋದಿಲ್ಲ. ಆದ್ದರಿಂದ ಅವನ ನೆಬಿಸಿದ್ರೆ ಉಪಯೋಗ ಇಲ್ಲ. ಏನು ಮಾಡ್ಬೇಕು ನಾವೀಗ, ನಾವೇ ಎದ್ದೋದ್ರೆ ಮುಗೀತಲ್ಲ. ವೆರಿ ಸಿಂಪಲ್, ಅದು ಸ್ಮೋಕ್ ಮಾಡೋ ಪಕ್ಕದಲ್ಲಿ ಕುತ್ಕೊಂಡು ಗಲಾಟೆ ಹಾಕ್ಬಿಟ್ಟು ತಾವೇ ದೂರ ಕುತ್ಕೊಂಡ್ರಾಯ್ತು. ದುಷ್ಟ ಅದು, ನಮ್ಮ ಹಠ, ಅವ್ನು ಜಗಳಾಡ್ತಾ ಇರ್ತಾ, ಅವ್ನು ಇನ್ನೂ ಧೈರ್ಯಂತೆ ಬಾಯಿ ಬಿಡ್ತಿರ್ತಾನೆ. ಹಾಗೆ ಯಾಕೆ ಶಕ್ತಿ ಅವ್ರ ಸಪೋರ್ಟ್ ಜಾಸ್ತಿ ಇದೆ ಅವ್ರ ಕಡೆಗೆ. ನಮ್ಮ ಯೋಚನೆ ಮಾಡಬೇಕು ನಾವು. ಆ ರೀತಿ ಮಾಡಿದರೆ ಜನಕ್ಕೆ ಏನಾಗ್ತಿತ್ತು, ಆಗ ಧರ್ಮದ ಬಗ್ಗೆ ತುಂಬ ಗೌರವ ಬರ್ತಿತ್ತು. ಇವ್ರು ಹಾಗೆ ಮಾಡದೆ ಹೋಗಿದ್ದಕ್ಕೆ ಜನ ದೂರ ಆಗಿಬಿಡ್ತಾರೆ. ಎಂದು ಹಾಗಾಗಬಾರ್ದು. ಹಾಂ ಹಾಂ, ಇಲ್ಲ ಇಲ್ಲ ಅದು ಬೇರೆ. ಅವ್ರು ಹೇಳ್ತಾ ಇಲ್ಲ, ಅದಕ್ಕೆ ಕಾರಣ ಯಾಕೆ ಹೇಳ್ಬೇಕು, ಎದ್ದೋಗ್ತಿ ಅವ್ರಿಗೆ ಅನೌನ್ಸ್ ಮಾಡಬೇಕೇ ನಾವೇ ನಾವು. ಗೊತ್ತಾಯ್ತಿಲ್ಲ, ಅನೌನ್ಸ್ ಮಾಡಿ ಅಯೋಗ್ಯ ಆಗ ಮತ್ತೆ ಬೈದೋದಾಗುತ್ತೆ. ಹಾಗೆ ಮಾಡಬಾರ್ದು. ಅದಕ್ಕೆ ಅದಕ್ಕೆ ಉಪಯೋಗ ಕರ್ಮಸು ಕೌಶಲಂ, ಅದು ಜಾಣತನ. ಅದು ತಿಳಿಯುತ್ತಿಲ್ಲ, ಅಲ್ಲಿ ಬುದ್ಧಿ ತೋರಿಸ್ಬೇಕು. ಅದನ್ನ ಅದಕ್ಕೆ ಓದಿದ್ದಕ್ಕೆ ಉಪಯೋಗ ಅದು. ಅರ್ಥ ಆಯ್ತಾ? ಅದು ಓದಿದ್ದು ಹೇಗೆ ಅಪ್ಲೈ ಮಾಡ್ಕೋಬೇಕು ಅಂತ ಗೊತ್ತಾಗಲಿಕ್ಕೆ ಅದು ಬೇಕದು. ಎಲ್ಲರಿಗೂ ಬರೋದಿಲ್ಲ, ಇದೆಲ್ಲ ತಿಳ್ಕೊಂಡ್ರೆ ಬರುತ್ತೆ. ಒಳಗಿರೋ ದೇವ್ರ ಬಗ್ಗೆ ನಮಗೆ ಗೌರವ ಇದೆ. ಗೊತ್ತಾಯ್ತಾ? ಆದ್ರೆ ಇವನ ಅಧಿಷ್ಠಾನ ಸರಿ ಇಲ್ಲ, ಆದ್ದರಿಂದ ನಾವು ದೂರ ಇರ್ತೇವೆ. ಅವನಿಗೆ ಕಾರಣ ಕೊಡ್ಬೇಕಾದಂಥವ್ನಿಗೆ ಅಂತ ಹೇಳ್ಬಾರ್ದು. ನಮ್ದು ಮಡಿ ಇದೆ ಪಾಪ, ನಿನಗೂ ತೊಂದರೆ ಆಗುತ್ತೆ ಅಂತ ಹೋದ್ ನಿನಗೆ ತೊಂದರೆ ಆಗುತ್ತೆ ಅಂತೇಳಿ ಅವ್ರಿಗೆ ಭಾಳ ಎಫೆಕ್ಟ್ ಆಗುತ್ತೆ. ನಮಗೆ ತೊಂದರೆ ಆಗುತ್ತೆ, ನಿನಗೆ ತೊಂದರೆ ಆಗುತ್ತೆ ಅಷ್ಟೇ ಮಾಡೋದು. ಅವಾಗ ಅವ್ನು ನಿಧಾನವಾಗಿ ಎಜುಕೇಟ್ ಮಾಡಬೇಕು. ಅವ್ರು ಖಂಡಿತ ಉದ್ಧಾರ ಆಗ್ತಾರೆ, ಇವರು ಉದ್ಧಾರ ಆಗ್ತಾರೆ. ಅಪರೋಕ್ಷ ಅದೆಲ್ಲ ಓದೋದೆಲ್ಲ ಯಾತಕ್ಕೆ ಅಂದರೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ. ಅದು ಮಿಸ್ಯೂಸ್ ಮಾಡಿಕೊಂಡ್ರೆ ಓದಿ ಏನು ಉಪಯೋಗ? ಅದರಿಂದ ಅಪರೋಕ್ಷ ಜ್ಞಾನ ಸಾಧನ ಮಿತಿ ಆಶಯವಾನಾಹ ವಿದ್ಯೇತಿ. ನಮಗೆಲ್ಲ ಅರ್ಥ ಆಗುತ್ತೆ. ಡಿಪಾರ್ಟ್ಮೆಂಟ್ ಹೋಗ್ತಾನೆ ಒಂದು ಕಡೆಗೆ, ಅಲ್ಲಿ ಆಫೀಸರಿಂದ ಹಿಡಿದು ಅಟೆಂಡರ್ವರೆಗೂ ಡಿಪಾರ್ಟ್ಮೆಂಟ್ ಸೇರಿದ್ರು. ಹೋಗ್ತಾನೆ ಆಫೀಸ್ನಿಂದ ಅಟೆಂಡರ್ವರೆಗೂ ಕೂಡ ಯಾರವರು ಆ ಡಿಪಾರ್ಟ್ಮೆಂಟು, ಯಾರಿಗೆ ಅಗೌರವ ಮಾಡಿದ್ರು ಅವ್ರಿಗೆ ಹೋಗುದು ರಿಪೋರ್ಟ್. ನಮ್ಮ ಅಟೆಂಡರ್ ಯಾಕೆ ಹೊಡೆದಿ ಅಂತ ಕೇಳ್ತಾ, ನಮ್ಮ ಅಟೆಂಡರ್ ಅವನು, ನಿನಗೇನು ರೈಟ್ ಇದೆ ಬೆಳಿಲಿಕ್ಕೆ? ಹೌದಲ್ಲ, ಇವ ಅಟೆಂಡರ್ ಆಗಿ ಅಟೆಂಡರ್ವೇ ಅವನು. ಆದರೆ ಆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥವನು ಏನು? ಅವನು ಅಫಿಷಿಯಲ್ ಅವನು. ಅದೇ ರೀತಿ ಪ್ರತಿಯೊಬ್ಬರು ಜಗತ್ತಿನಲ್ಲಿ ಪ್ರತಿಯೊಬ್ಬರು ಅಫಿಷಿಯಲ್ಸ್ ಆದ್ದರಿಂದ ಪರಮಾತ್ಮ ಸನ್ನಿಧಾನ ಇದೆ. ನಡ್ಕೊಳ್ಳೋ ರೀತಿ ಬೇರೆ ಇರಬೇಕೇ ಹೊರತು ಅವರು ಕಂಡೆ ಮಾಡೋ ಹಕ್ಕು ನಮಗಿಲ್ಲ. ಅದನ್ನೇ ಒತ್ತು ಹೇಳ್ತಾರೆ, ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ. ಇನ್ನೂ ಓದ್ಕೊಂಡು ವಿದ್ಯಾವಿನಯ ಸಂಪನ್ನೆ ಮುದೋಯ್ತು. ಅಬ್ರಾಹ್ಮಣೆ ಬ್ರಾಹ್ಮಣ ಆಗದೆ ಹೋದರೂ ಪರವಾಗಿಲ್ಲ, ಆ ಸೇರಿಸ್ಕೊಂಡು ಹೋದರೂ ಕೂಡ ಬ್ರಾಹ್ಮಣನಾಗಬೇಕಾಗಿಲ್ಲ, ಅವ್ರು ಯೋಗ್ಯ. ಕನಕದಾಸರ ಒಂದು ಭಾರಿ ಯೋಗ್ಯರು, ಅದು ಆ ರೀತಿ ತಿಳ್ಕೊಂಡು ಬ್ರಾಹ್ಮಣಕ್ಕಿಂತ ದೊಡ್ಡದು ಯೋಗ್ಯತೆ. ಒಂದು ಗವಿ ಗೋಬುಗಳಿದೆ, ಆನೆ ಇದೆ, ಶುನಿ ಇದೆ, ಇದು ಅನೇಕ ದೃಷ್ಟಿಯಿಂದ ದೃಷ್ಟಾಂತ ಕೊಟ್ಟಿದ್ದಾರೆ. ಒಂದು ಕಡೆಗೆ ಪಾವಿತ್ರ ಇದೆ, ಅಂದರೆ ಅಪಾವಿತ್ರ ಇದೆ. ಆದರೆ ಅಪವಿತ್ರ ವಸ್ತುಗಳಲ್ಲೂ ದೇವರಿದ್ದಾನೆ, ಪವಿತ್ರ ವಸ್ತುಗಳಲ್ಲೂ ದೇವರಿದ್ದಾನೆ. ಆದರೆ ಅಲ್ಲಿ ದೇವ್ರ ರೂಪಗಳಿಗೆ ಮಾತ್ರ ಏನಿಲ್ಲ, ಭೇದ ಇಲ್ಲ, ಅದು ಸಗತ ಭೇದ ವಿವರ್ಜಿತತ್ವ. ಇನ್ನೊಂದು ಬ್ರಾಹ್ಮ ಆನೆ, ಆನೆ ಇದೆ, ನಾಯಿ ಇದೆ. ಆನೆ ಭಾರಿ ದೊಡ್ಡದು, ನಾಯಿ ಚಿಕ್ಕದು. ಗೊತ್ತಾಯ್ತು, ಆರ್ಯ ಕಂಪೇರ್ ಮಾಡಿದ್ರೆ ನಾಯಿ ಭಾರಿ ಚಿಕ್ಕದು. ಆ ದೊಡ್ಡ ಪದಾರ್ಥದಲ್ಲೂ ಇದ್ದರೆ ಚಿಕ್ಕ ಪದಾರ್ಥದಲ್ಲೂ ದೇವರಿದ್ದಾನೆ. ಗೊತ್ತಾಯ್ತು, ಪವಿತ್ರದಲ್ಲೂ ಇದ್ದಾನೆ, ಅಪವಿತ್ರದಲ್ಲೂ ಇದ್ದಾನೆ. ಅದೇ ರೀತಿ ಆಮೇಲೆ ಪ್ರಾಣಿಗಳಿವು, ಮನುಷ್ಯರಲ್ಲೂ ಇದ್ದಾನೆ, ಪ್ರಾಣಿಗಳಲ್ಲೂ ಇದ್ದಾನೆ. ಹೀಗೆ ದೇವರಲ್ಲಿ ಅನುಸಂಧಾನಕ್ಕೆ ಎಷ್ಟಿದ್ರು ಕೂಡ ದೇವರ ರೂಪಕ್ಕೆ ಏನಾಗಿಲ್ಲ, ಭೇದ ಇಲ್ಲೇ ಇಲ್ಲ ಅಂತ ತಿಳ್ಕೊಬೇಕು. ಈ ಚಿಕ್ಕ ನಾಗರವೋ ದೊಡ್ಡ ನಾಗರವೋ ಅಂತೇಳಿ ಚಿಕ್ಕ ನಾಗರ ಮುಟ್ಲಕ್ಕೆ ಹೋಗ್ತೇವೆ ನಾವು? ದೊಡ್ಡದಾದಷ್ಟೇ ಚಿಕ್ಕದಾದಷ್ಟೇ ಇರೋದು, ಹಾವು ಹಾವೇ ಅಂತ ಹೇಗೆ ಗೊತ್ತ ನಮಗೆ? ಆ ರೀತಿ ಮಿಡಿನಾಗರ ಇಮ್ಮಿಡಿಯೇಟ್ ಇನ್ಸ್ಟೆಂಟ್ ಕೊಂದಾಗುತ್ತದೆ, ಎಷ್ಟು ಭಾರಿ ಚಿಕ್ಕದಿರುತ್ತೆ, ಒಂದು ತಚ್ಚಾಗ ಸತ್ತು ಹೋಗ್ತಾನೆ. ಮಿಡಿನಾಗರ ಅಂತೇಳಿ ಭಾಳ ಚಿಕ್ಕದು, ಅದಕ್ಕೆ ನಾಗವಲ್ಲಿ ಅಂತ ಅದಕ್ಕೆ ಕರೆಯೋದು. ವಿಳೆದೆಲೆ ಯಾಕೆ ನಾಗವಲ್ಲಿ ಅಂದರೆ ಆ ನಾಗಡು ಇರುತ್ತಂತಂದ್ರೆ ಅದಕ್ಕೆ ತೆಗಿಬೇಕಾದ್ರೆ ಬಿಡ ಕಟ್ಟೋದು ಪೂರ್ತಿ ಕಟ್ಟಾಕ್ಬಿಟ್ಟಿರ್ತಾರೆ, ತಿಂದಾಕ್ಬಿಡ್ತಾರೆ ಮಾಡಬಾರ್ದಾಗೆ. ಅದಕ್ಕೆ ಅದು ಕಟ್ಟಕ್ಕೆ ಬರೋದಿಲ್ಲ, ಅದಕ್ಕೆ ಏನು ಮಾಡ್ತಾರೆ, ಆ ಕಡೆ ತೆಗಿಬೇಕು ಈ ಕಡೆ ತೆಗಿಬೇಕು ಅನ್ನೆಲ್ಲ ತೆಗೆದು ಮತ್ತೆ ಆ ಭಾಗ ಮಾತ್ರ ಗ್ರಾಹ್ಯ ತಿಳಿತಿಲ್ಲ. ಆ ಉಳಿದಂತೆ ದೋಷ ಅದು, ಹಾಗೆ ತಿನ್ನಬಾರದು, ಭಾರಿ ದೋಷ ಅದು. ಅದು ತುಂಬ ಜನ ಗೊತ್ತಿರೋ ಹೆಸರೇ ಇಟ್ಬಿಟ್ಟಿದ್ದಾರೆ, ಹುಷಾರಲ್ಲಿ ನಾಗವಲ್ಲಿ ಅಂತ ಹೆಸರೇ ಇಟ್ಬಿಟ್ಟಿದ್ದಾರೆ. ಜನ ಓದೋದು ನಾಗವಲ್ಲಿ ದಲೈರ್ ಯುಕ್ತಮ್ ಅಂತ ಜೋಕರೇ ಹೇಳ್ತೇವಲ್ಲ, ಅದು ಅರ್ಥ ಮಾಡಿಕೊಳ್ಳದೆ ಹಾಗೆ ತಿಂದುಬಿಟ್ರೆ ತಪ್ಪದು, ಅದೆಲ್ಲ ತೆಗೆದು ಹಾಕ್ಬೋದು. ಅದು ಯಾಕೆ ಹೇಳಿದ್ದು ಅಂತ ಕೇಳಿದರೆ, ಆ ಚಿಕ್ಕದು ದೊಡ್ಡದು ಅನ್ನೋ ಪ್ರಶ್ನೆ ಬರಲಿಲ್ಲ ಅಲ್ಲಿ. ಯಾವುದದು ಕರೆಂಟ್ ಇವತ್ತಾನೆ ಹಾಕ್ಸಿದ್ದೆ, ಪರವಾಗಿಲ್ಲ ಅದು ಕೈ ಇಟ್ಟರೆ, ಇವತ್ತು ಜಸ್ಟ್ ಹಾಕ್ಸಿದ್ದೆ, ಏನು ಯೋಚನೆ ಇಲ್ಲ, 20 ವರ್ಷ ಆಗಿರೋ ಸ್ಟಾಕ್ ಇರೋದು ಅಂತ ಹೇಳಿದರೆ ಏನಿಲ್ಲ ಅದರ ಇವತ್ತೇ. ಹಾಂ ಹೌದು, ನೀಟೆ ಆದಿಷ್ಟಾರ. ಆದ್ರಿಂದ ಏನು ಮಾಡಬಾರ್ದಲ್ಲಿ ಅವ್ರಿಗೆ ಏನಾರ ಹೋಗ್ಲಿ, ನಮಗೇನು ಹೇಳ್ಬಿಟ್ಟಿದ್ದಾರೆ ಈಗ, ನಮಗೇನು ಹೇಳಿದ್ದಾರೆ, ನಾ ಇಲ್ಲಿ ಉಪಾಸನೆ ಮಾಡಬೇಡಿ, ಮೋದೋಯ್ತು ಅಷ್ಟು ಮಾಡಿ, ಇಲ್ಲಿ ಕೊಡಬೇಕು ಬ್ಯಾಂಕಲ್ಲ, ನಿಮ್ಗೆ ಬ್ಯಾಂಕಲ್ಲಿ ಕೊಡ್ರಿ ಅಂತ ಕೊಡೋ ದುಡ್ಡು ಕೊಡೋಕೆ ಹೋಗ್ತಾರಲ್ಲ, ಈಗ ಇಲ್ಲೆಲ್ಲಿ ಕೊಡಿ ಅಂತ ಹೇಳಿದ್ದಾರೆ, ಬೇರೆ ಕಡೆ ಕೊಟ್ಟರೆ ತೊಗೊಂಡು ಅಲ್ಲೇ ಕೊಡಬೇಕು, ಇವರು ಇದೇ ಕೊಡು ಅಕೌಂಟ್ಗೆ ಹಾಕೋದು ಬೇರೆ, ಇದು ಹಾಕೋದು, ಎಷ್ಟೋ ವ್ಯವಸ್ಥೆಗಳಿದೆ. ಆ ಥರ ವ್ಯವಸ್ಥೆ ಮಾಡಿದ್ದೆ, ದುಡ್ಡು ಎನ್ ಕ್ಯಾಶ್ ಮನೇಲೇ ಇಟ್ಕೊಂಡೆ, ಎನ್ ಕ್ಯಾಶ್ ಆಗಲೇ ಇಲ್ಲ, ಅಲ್ಲಿ ಕೊಟ್ಟ ನಿಮಿಟ್ಟಿದೆ, ಏನೇನೋ ವ್ಯವಸ್ಥೆ ಇದೆ ಅದಕ್ಕೆ. ಅದೇ ರೀತಿ ವ್ಯವಸ್ಥೆ ಪರಮಾತ್ಮ ಉಪಾಸನೆ ವ್ಯವಸ್ಥೆ ಮಾಡಿದ್ದಾನೆ, ಅದು ಫಾಲೋ ಮಾಡಬೇಕಷ್ಟೇ ನಾವು. ಇಹ ಇವತ್ತೈದು ಚಿತ ಸರ್ಗ ನಾಳೆ ನೋಡೋಣ ಅಂತ ಇನ್ನೂ ಅದು ಬತ್ತಿ ಹೇಳ್ತಾನೆ ಪರಮಾತ್ಮ. ಆಚಾರ ಆಗ ನಮಗೆ ಸ್ವಗತ ಭೇದ ಚಿತ ಯಾತಕ್ಕೆ ಹೇಳಿದ್ರು ಅಂತ ಗೊತ್ತಾಗುತ್ತೆ. ಇಂಪಾರ್ಟೆಂಟ್ ಪಾಯಿಂಟ್ ಅದು, ಆ ಭಾವನೆ ಹೇಳಿದ್ರಿಂದ ಅಪರೋಕ್ಷ ಜ್ಞಾನಕ್ಕೆ ಬೇಗನ ಹತ್ತಿರ ಆಗ್ತೇವೆ ಅಂತ. ಓಂ ಜನ್ಮಾದ್ಯಶ್ಯ ಯಥೋನ್ಮಯಾದಿತರತಶ್ಚಾತ್ತೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ವೃಷಾ.